பூர்ணாம் அது ஷகார நகாரதார்த்தம். தேசத்தா காலத்தோ குணத்த அந்ததாம் அந்த அததாம் சகிதா சம்ஹிதாம் சம்ஹிதா நாமிகாம் விஷ்ணுவாக்கியாம் தேவதாம் வேதா தஸ்ய சர்வசத்துவ பிரதிபாத்தியத்துவ அஜ்ஞானே தஜ்ஞானித்துவ அயோகாதிதி பாவ. ಈ ರೀತಿ ತಿಳ್ಕೊಳ್ಳದೆ ಅಗ್ನಿ ಅಂದ್ರೆ ಅಗ್ನಿ, ವರ್ಣ ಅಂದ್ರೆ ವರ್ಣ, ತಾರಿ ತಿಳ್ಕೊಂಡ್ರೆ ವೇದಾರ್ಥ ಅಲ್ಲ ಅಂತ ಅದ್ಯಾವುದು ವೇದಾರ್ಥ ಅಂತ ಕನಸೋದಿಲ್ಲ. ವಿಷ್ಣು ನಾಮದ ಅರ್ಥವೇ ಆಗಿದೆ, ವಿಷ್ಣು ಪ್ರತಿಪಾದಕವೇ ಆಗಿದೆ ಅಂತ ತಿಳ್ಕೊಂಡಾಗ ಮಾತ್ರ ವೇದಾರ್ಥವಾಗುತ್ತೆ, ಹೊರತು ಇಲ್ಲದ ಹೋದ್ರೆ ವೇದಾರ್ಥ ಜ್ಞಾನ ಅಂತ ಕರೆಯೋದಿಲ್ಲ. ಏತದಿತಿ ಈಗ ತಂ ಜಾನಂತೋ ವಯಂ ಯದ್ದೇನ ಕಾರಣೇನ ಅನುಸಂಹಿತಂ ಸಂಹಿತಾ ಪ್ರತಿಪಾದ್ಯಂ ವಿಷ್ಣು ಅನುಸೃತ್ಯ ತದ್ಯುಕ್ತತ್ವೇನ ತದರ್ಥತ್ವೇನ ರುಚೋ ಅನ್ಯಾನ್ ವೇದಾದಿಮಿಶ್ಚ ಅಧೀಮಹೆ. ಇಲ್ಲಿ ಎಕ್ಸ್ಟೆಂಡೆಡ್ ಇದೆ ರುಕ್ಕನ್ನ, ರುಕ್ ಅಷ್ಟೇ ಅಲ್ಲ ಯಜುರ್ವೇದ, ಯಜುರ್ವೇದ ಅಲ್ಲ ಸಾಮವೇದ, ಸಾಮವೇದನೂ ಅಲ್ಲ ಅಥರ್ವ ವೇದ. ಅದ್ರ ಜೊತೆ ಯಾವುದೇ ಪುರಾಣ, ಯಾವುದೇ ಶಾಸ್ತ್ರ, ಏನೇ ಪದ ಸಿಕ್ಕರು ಕೂಡ ಅರ್ಥ ಅನುಸಂಧಾನ ಇಟ್ಕೊಂಡೇ ಮಾಡಬೇಕು. ತನ್ಮಯ ಅಥ ಅನ್ಯ ಸ್ಥವಿರ ಶಾಕಲ್ಯೋಪೀತಿ ತೇನ ಕಾರಣೇನ ನಹ ಅಸ್ಮಾಕಂ ನಕಾರ ಷಕಾರೋ ನವರ್ಣ ಶವರ್ಣಾಭ್ಯಾಂ ಆಕ್ರಿಯಮಾಣೋ ವಾಚ್ಯೋ ಬಲಾದಿ ಗುಣಯುಕ್ ವಿಷ್ಣುರ್ನು ಅಸ್ಮಾಕಂ ಉಪಾತ್ತೋ ಅವಯತ ಇತಿ ಹ ಸ್ಮಾಹ ಹ್ರಸ್ವೋ ಮಾಂಡವಕೇಯ. ಮಹರ್ಷ ಮಾಂಡವಕೇಯ ಅನ್ನ ಮುನಿಗಳು ಮಾತನ್ನು ಹೇಳಿದ್ದಾರೆ. ಒಬ್ಬರು ಹೇಳಿದ್ರೆ ಎಲ್ಲರೂ ಹೇಳದಂತೆ ಲೆಕ್ಕ. ಅಥಾನ್ಯ ಸ್ಥವಿರ ಶಾಕಲ್ಯೋಪೀತಿ ಹ ಸ್ಮ ಇತಿ ಏವ ಅಹ ಇತಿ ಅನ್ವಯ. ಸ್ಥವಿರ ಶಾಕಲ್ಯ ಹ್ರಸ್ವ ಮಾಂಡವಕೇಯರು, ಸ್ಥವಿರ ಶಾಕಲ್ಯರು, ಸ್ಥವಿರ ವೃದ್ಧರು, ವೃದ್ಧ ಶಾಕಲ್ಯ ಹರಿತ ಸ್ಮೃತಿ, ವೃದ್ಧ ಹರಿತ ಸ್ಮೃತಿ ಅಂತ ಬೇರೆ ಇದೆ. ಸ್ಥವಿರ ಅಂದ್ರೆ ವೃದ್ಧ ಅಂತ ಅರ್ಥ. ಸರ್ವ ವಿಷ್ಣು ನಾಮ್ನ ಏವ ಸರ್ವೋತ್ತಮತ್ವಮೇತತ್. ವೃದ್ಧ ಅಂತ ಸೀನಿಯರ್, ಆರು ಇಬ್ಬರಿದ್ದಾರೆ, ಜೂನಿಯರ್ ಮಾಂಡುಕೇರು ಸೀನಿಯರ್ ಮಾಂಡುಕೇರು, ಆ ರೀತಿ ಅರ್ಥ. ವೃದ್ಧ ಅಂತ ಹೇಳಿದ್ರೆ ಮುದುಕರು ವಯಸ್ಸಾದವರು ಅಂತ ಅರ್ಥ ಅಲ್ಲ, ಸೀನಿಯರ್ ಅಂತ ಅಷ್ಟೇ ಅರ್ಥ. ವಿಷ್ಣು ನಾಮ್ನ ಏವ ಸರ್ವೋತ್ತಮತ್ವಂ ಏತತ್ ವ್ಯಾಖ್ಯಾನತ್ವಂ ಅನ್ಯವಚನ ಅನ್ಯವಚಸಾಮಿತ್ಯೇತತ್ ಪ್ರಮೇಯ. ವಿದ್ವಾಂಸರಾದ ಕಾವಶ್ಯ ಮುನಿಗಳು ಅಪಿ ಏತತ್ ವಕ್ಷಮಾಣಮಾಹು. ಹ್ರಸ್ವಮಾಂಡುಕೇಯರು, ವೃದ್ಧಶಾಕಲ್ಯರು, ಕಾವಶೇಯರು ಎಲ್ಲರೂ ಕೂಡ ಮಾತನ್ನು ಹೇಳ್ತಾ ಇದ್ದಾರೆ. ವಿಷ್ಣು ಶಬ್ದಾರ್ಥ ಜ್ಞಾನಂ ಸರ್ವತ್ರ ತದನುಸಂಧಾನಂ ವಿನಾ ವಯಂ ಕಿಮರ್ಥಾಹ. ಅನುಸಂಧಾನ ಇಲ್ಲದವರು ಕಿಮರ್ಥ, ಕಿಮರ್ಥಂ ಅಂತ ಏನೋ ಬೇರೆ ಪ್ರಯೋಜನ ಅದರಿಂದ, ಎಲ್ಲ ವ್ಯರ್ಥ ಇದ್ದಾಗಲೆಕ್ಕ. ಕಿಂ ಪ್ರಯೋಜನ ಅನುಸಂಧಾನ ವೇದಾದೀನ ಅಧ್ಯೇಷ್ಯಾಮಹೇ. ವಿಷ್ಣು ಪೂಜಾ ರೂಪತ್ವ ಅನುಸಂಧಾನಂ ವಿನಾ ಕಿಂ ಪ್ರಯೋಜನಾರ್ಥಂ ಅಶ್ವಮೇಧಾದೀನ್ಯಕ್ಷಾಮ. ಅದಿಲ್ಲದೆ ಹೋದ್ರೆ ಅಶ್ವಮೇಧಾದಿಗಳನ್ನ ಮಾಡಿದ್ರು ಏನು ಪ್ರಯೋಜನ? ಯಾಕೆ ಅವ್ರಿಗೆ ಮೋಕ್ಷ ಆಗೋದಿಲ್ಲ, ಅನುಸಂಧಾನ ಇಲ್ಲ, ಏನಾಗುತ್ತೆ ಅವ್ರಿಗೆ? ಬರೀ ಹಬ್ಬ ಆದ್ರೆ ಸ್ವರ್ಗಾದಿಗಳಾಗ್ಬೋದು ಅಷ್ಟೇ, ಅದರಿಂದ ಏನು ಪ್ರಯೋಜನ ಇಲ್ಲ. ನಾ ಕಿಮಿತಿ ನಾ ಕಿಮಪಿ ಪ್ರಯೋಜನ ಉದ್ದಿಶ್ಯ ಏತತ್ ವಿದ್ಯಾ ಅಧ್ಯಯನ ಯಜ್ಞ ಫಲಯೋರ್ ಅಭಾವಾದಿತಿ ಭಾವ. ವಿದ್ಯಾ ಅಧ್ಯಯತದ್ ವಿದ್ಯಾ ಅಧ್ಯಯನ ಯಜ್ಞ ಫಲ, ವಿದ್ಯಾ ಅಧ್ಯಯನ ಒಂದು ಭಾಗ, ಯಜ್ಞ ಮಾಡಿದ್ರೆ ಫಲ ಇನ್ನೊಂದು. ಅವೆರಡೂ ಸಿಗಬೇಕಾದ್ರೆ ಅನುಸಂಧಾನ ಇರಲೇಬೇಕು. ಯದಿ ವಿಷ್ಣು ಮಂತ್ರಾಗ್ನಂ ತೇನೈವ ಹೋಮಂ ಚ ನಿರ್ವರ್ತಯಾಮಃ ತಥಾಪಿ ಕಿಮನ್ಯೈಹಿ ಅಧ್ಯಯನಾದಿ ವಿರಿತಿ ಚೋಚ್ಯತೆ ಕಿಮರ್ಥ ಇತಿ. ಇದಿಲ್ಲದೆ ಹೋಗಿಬಿಟ್ರೆ ಉಳಿದ ಅಧ್ಯಯನಾದಿಗಳೆಲ್ಲ ವ್ಯರ್ಥ. ಇದರರ್ಥ ಅಧ್ಯಯನಾದಿಗಳು ವ್ಯರ್ಥ ಅಂತ ಅರ್ಥ ಅಲ್ಲ, ಅನುಸಂಧಾನ ಬಿಡಬಾರದು ಅಂತ ಹೇಳ್ತ. ಅನುಸಂಧಾನ ಇಲ್ಲದೆ ಹೋದ್ರೆ ನೀವು ವ್ಯರ್ಥ ಅಂತಷ್ಟು ಏನ್ ಮಾಡ್ತಾ ಮನುಷ್ಯರಾಗಿ ಬಿಟ್ಟೇ ಬಿಡ್ತೀವಿ ಅಂತ ಹೇಳ್ತಾರೆ. ಬಿಡೋದಕ್ಕಲ್ಲ, ಇದನ್ನ ಬಿಡಕೂಡುದು ಅಂತ ಹೇಳೋದಕ್ಕೆ ಹೇಳಿತ್ತು. ಇದು ಬಿಡಕೂಡುದು ಅಂತ ಹೇಳೋದಕ್ಕೆ ಹೇಳಿದ್ರಿಂದ ಆದಷ್ಟು ಅನುಸಂಧಾನ ಪ್ರಯತ್ನ ಪಟ್ಟು ಕೊನೆಗೆ ಅದನ್ನ ಸಾಧಿಸ್ಬೇಕು ಅಂತ. ಇದೆಲ್ಲ ಓವರ್ ನೈಟ್ ಬರೋದಿಲ್ಲ ಅಂತ. ಅನುಸಂಧಾನ ಅಗ್ನಿ ಶಬ್ದಕ್ಕೆ ಅಗ್ನಿ ಅಂತ ಗೊತ್ತಾಗಲಿಕ್ಕೆ ಎಷ್ಟೋ ದಿವಸ ಬೇಕು, ಗೊತ್ತಾಯ್ತಾ? ಅದು ಮೊದಲು ಆ ಅಂದ್ರೆ ನೀವೆಲ್ಲ ಗೊತ್ತಾಗೋದು ಸುಲಭ ಅಲ್ಲ. ಆದ್ರೆ ಮುಂದೆ ಕ್ರಮೇಣ ಹೇಗೆ ಅದು ಅರ್ಥ ಆಗುತ್ತೋ, ಮುಂದಿನ ಅರ್ಥ ಒಂದೇ ಕ್ಲಾಸ್ನಿಂದ ಹೇಗೆ ಕ್ರಮೇಣ ಸ್ಟೆಪ್ ಬೈ ಸ್ಟೆಪ್ ಬರೋದಿಲ್ಲ. ಒಂದೇ ಕ್ಲಾಸಿಗೆ ಒಂದು ಮಗ್ಗೆ ಹೇಳೋದಕ್ಕೂ ಇದು MSc ಲೆವೆಲ್ ಅದನ್ನ ಹೇಳೋದು ಎಷ್ಟು ಡಿಫರೆನ್ಸ್ ಇರುತ್ತೆ. ಆದ್ರೆ ಅದರಲ್ಲಿ ಹೇಳೋದು ಮೊದಲೆಲ್ಲ ಸುಮ್ಮನೆ ಕಲಿಯೋದು, ಬಾಯಿಪಾಠ ಮಾಡೋದು ಅಷ್ಟೇ. ಆದರೂ ಅದು ಜ್ಞಾನದ ಹಾದಿಯಲ್ಲಿದ್ದಾನೆ. ಸ್ಕೂಲ್ಗೆ ಸೇರಿಲ್ಲ ಅಂದ್ರೆ ಜ್ಞಾನದ ಹಾದಿಯಲ್ಲೇ ಇರೋದಿಲ್ಲ. ಸೊ ಜ್ಞಾನದ ಹಾದಿಯಲ್ಲಿದ್ದಾನೆ ಅಂತ ಹೇಳಿದರೆ ಅದಕ್ಕೇನಿದೆ ಮಹತ್ವ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಅದು ಪ್ರಯತ್ನ ಪಟ್ಟು ಸಾಧಿಸ್ಬೇಕು. ಇಲ್ಲ ಹೋದ್ರೆ ಏನು ಪ್ರಯೋಜನ ಅಂತ ಹೇಳಿದರು. ಯದಿ ವಿಷ್ಣು ಮಂತ್ರಾಗ್ನಂ ತೇನೈಶಾಮಿ ಕಿಮರ್ಥ ಇತಿ. ಯದಿ ವಾಚಿ ವಿಷ್ಣು ಷಡಕ್ಷರ ರೂಪಾಯಾಂ ಜಪ್ಯಮಾನಾಯಾಂ ಪ್ರಾಣಂ ಜುಹುಮಃ. ಇನ್ನು ವಿಷ್ಣು ಷಡಕ್ಷರ ಮಂತ್ರ ಇದೆ, ಅದರಲ್ಲಿ ವೈಷ್ಣವೇ ನಮಃ ಇತ್ಯಾದಿ ಹೋಮವನ್ನು ಮಾಡಿದಾಗ ಶ್ವಾಸವೃತ್ತಿ ನಿರೋಧೇನ ತದಭಿಮಾನಿನಂ ಪ್ರಾಣಂ ಜುಹುಮಃ. ಅಲ್ಲೂ ಕೂಡ ಪ್ರಾಣ ಅಂತ ಹೇಳಿದ್ರೆ ಅಭಿಮಾನಿ ಪ್ರಾಣ, ಆಮೇಲೆ ಮುಖ್ಯ ನಿಯಾಮಕ ಪ್ರಾಣ. ಅಭಿಮಾನಿ ಪ್ರಾಣ ಮುಖ್ಯ ಪ್ರಾಣ, ನಿಯಾಮಕ ಪ್ರಾಣ ನಾರಾಯಣ. ಜುಹಮಃ ತತ್ರ ಸಂಶ್ಲೇಷ ಸಂಪಾದನೇನ ತಸ್ಯ ಹೋಮತ್ವಂ ಚಿಂತಯಾಮ ಇತಿ ಯಾವ. ಅಲ್ಲಿ ಹೋಮ ಮಾಡಬೇಕಂತ ಅನುಸಂಧಾನ ಇಟ್ಕೊಂಡೇ ಮಾಡ್ತೇವೆ, ಪ್ರತಿಯೊಂದು ವಿಷ್ಣು ಪ್ರೀತ್ಯರ್ಥ ಅಂತಾನೆ ಮಾಡ್ತೇವೆ. ಯತ್ರ ಯದಿ ಅತ್ರ ಏತದ್ ಅಧೀತೇವ ಭಾಷತೆ ವಾಚಿ ತದಾ ಪ್ರಾಣೋ ಭವತೀತಿ. ಬಾಧ್ವಖಂಡೇ ಉಕ್ತತ್ವಾ, ಇದು ಬಾಧ್ವರ ಮಾತು ಬಂದಿದೆ ಈಗಾಗಲೇ. ಬಾಧ್ವ ನಮೂನಿಗೆ ಹೇಳಬೇಕಾದ್ರೆ ಎಲ್ಲ ಹೇಳಿದ್ದಾರೆ. ಪ್ರಾಣಂ ಜುಹುಮಃ ತತ್ರ ಸಂಶ್ಲೇಷ ಸಂಪಾದನೆಯ ತಸ್ಯ ಹೋಮತ್ವಂ ಚಿಂತಯಾಮಃ. ಯತ್ರ ಯದಿ ಅತ್ರ ಏತದ್ ಅಧೀತೇವ ಭಾಷತೆ ವಾಚಿ, ಅಧ್ಯಯನ ಮಾಡಬೇಕಾದ್ರೆ ತಾನು ಮಾತಾಡಬೇಕಾದ್ರೆ ತದಾ ಪ್ರಾಣೋ ಭವತೀತಿ ಬಾಧ್ವಖಂಡೇ ಉಕ್ತತ್ವ. ಬಾಧ್ವರು ಹೇಳಿದ ಖಂಡದೊಳಗೆ ಅದು ಖಂಡ ಅಂದರೆ ಪೋರ್ಷನ್, ಆ ಭಾಗದಲ್ಲಿ ಹೇಳಿಯಾಗಿದೆ. ಯದಿ ವಾ ಪ್ರಾಣೇ ವಾಚಂ ಜುಹುಮಃ ಮೌನೇನ ವಿಷ್ಣುನಾಮಾರ್ಥಂ ಧ್ಯಾಯಂತಹ ಪ್ರಾಣೇ ವಾಚ. ಮೌನೇನ ವಿಷ್ಣುನಾಮಾರ್ಥವನ್ನು ಧ್ಯಾನ ಮಾಡ್ತಾ ಸಂಶ್ಲೇಷೇಣ ತತ್ರ ಹೋಮಂ ಚಿಂತಯಾಮಃ ಇತಿ ಯಾವತ್. ಆ ಅರ್ಥದಲ್ಲಿ ಉಚ್ಚಾರಣೆ ಮಾಡೋದಷ್ಟೇ ಅಲ್ಲ, ಮೌನವಾಗಿದ್ದಾಗಲೂ ಕೂಡ ಅರ್ಥಾನುಸಂಧಾನ ಆಗೇ ಇರಬೇಕು. ಅಥ ಯತ್ರ ತೂಷ್ಣೀಂ ಭವತಿ ವಾಕ್ ಪ್ರಾಣೇ ತದಾ ಭವತಿ ಇತ್ಯುಕ್ತತ್ವ. ತೂಷ್ಣೀಂ ಭವತಿ, ಸುಮ್ಮನೆ ಇದ್ದಾಗಲೂ ಕೂಡ ಮೌನದಲ್ಲಿ ಉಚ್ಚಾರಣೆ ಮಾಡಬೇಕಾದ್ರೆ, ಸುಮ್ಮನೆ ಇದ್ದಾಗಲೂ ಕೂಡ ಪ್ರತಿಯೊಂದು ಮಾತುಗಳು ಕೂಡ ಮನಸ್ಸಿನೊಳಗೆ ಜಪಾದಿಗಳನ್ನು ಮಾಡಬೇಕಾದ್ರೆ ಉಚ್ಚಾರಣೆ ಮಾಡಬೇಕಾದ್ರೆ ಅಷ್ಟೇ ಅಲ್ಲ, ಜಪ ಮಾಡಬೇಕಾದ್ರೆ ಅಷ್ಟೇ ಅಲ್ಲ, ಸುಮ್ಮನೆ ಇದ್ದಾಗಲೂ ಕೂಡ ಆ ಪದಜ್ಞಾನ ಯಾವಾಗಲೂ ಇರಬೇಕು ಅಂತ ಹೇಳಿದ. ಅದಕ್ಕೆ ಆಚಾರ್ಯರು ಸದಾಚಾರ ಕೃತಿ ಪ್ರಾರಂಭ ಮಾಡಬೇಕಾದ್ರೆ ಸ್ಮೃತ್ವಾ ವಿಷ್ಣು ಸಮುತ್ಥಾಯ, ವಿಷ್ಣು ಸ್ಮರಣೆ ಮಾಡಿಕೊಂಡೇ ಹೇಳಿ ಅಂತ ಹೇಳಿದ. ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಕೃತ ಶೌಚೋ ಯಥಾ ವಿಧಿ ಧೌತದಂತಹ ಸಮಾಚಮ್ಯ ಸ್ನಾನಂ ಕುರಿಯಾದ್ ವಿಧಾನತಃ. ಸದಾಚಾರ ಕೃತಿ ಮೊದಲನೇ ಶ್ಲೋಕ, ಮೊದಲನೇ ಮಂಗಳಾಚರಣೆ ಆದ ತಕ್ಷಣ ತದೇವಂ ವಿಷ್ಣುನಾಮತ ಯತ್ರ ತದೇವಂ ವಿಷ್ಣುನಾಮ ಅಧ್ಯಯನ ಹೋಮ ಚಿಂತನ ಯೋ ಚಿಂತನ ಯೋಹೋ ಕರಣಿ. ವಿಷ್ಣುನಾಮ ಅಧ್ಯಯನ ವಿಷ್ಣುನಾಮ ಹೋಮ ಇವನ್ನು ಮಾಡಿದಾಗ ಕಿಮರ್ಥ ವಯಂ ಅಧ್ಯಯಿಷ್ಯಾಮಹೇ ವೇದಾದೀನ್, ಕಿಮರ್ಥ ವಯಂ ಅಶ್ವಮೇಧಾದೀನ್ ಯಕ್ಷಾಮಹೇ. ಇಂಥ ಜ್ಞಾನ ಬಂದಮೇಲೆ ಇನ್ನು ನಮಗೆ ಅಶ್ವಮೇಧಾದಿ ಯಾಗಗಳು ಮಾಡಿದರೇನು, ಅದಕ್ಕೆ ಯಾವ ಪ್ರಯೋಜನ ಇದ್ದರೇನು? ಮುಖ್ಯ ಪ್ರಯೋಜನ ಸಾಧಿಸಿದ ಮೇಲೆ ಇನ್ನು ಮುಖ್ಯ ಪ್ರಯೋಜನ ಲೆಕ್ಕ ಇಲ್ಲ. ಅಲ್ಲಿ ಸ್ವಾರಸ್ಯ ಏನು ಅಂದರೆ ವಿಷ್ಣುನಾಮದ ಜ್ಞಾನ ಇಲ್ಲ, ಅಶ್ವಮೇಧಾದಿ ಮಾಡಿ ಏನು ಪ್ರಯೋಜನ? ವಿಷ್ಣುನಾಮದ ಜ್ಞಾನ ಇದೆ, ಮಾಡಿ ಏನು ಪ್ರಯೋಜನ? ಯಾಕೆ ಇದೆ ಆಚಾರ್ಯ ಇದನ್ನು ಹೇಳ್ತಾರೆ ಇದರೊಳಗೆ ಗೀತಾ ಭಾಷ್ಯದಲ್ಲಿ 10ನೇ ಅಧ್ಯಾಯದ ಕೊನೆಯ ಬರಿಬೇಕಾದ್ರೆ ಹೇಳ್ತಾರೆ, ರಾಗದ್ವೇಷೋ ವ್ಯಧಿ ಸ್ಯಾತಾಂ ತಪಸಾ ಕಿಂ ಪ್ರಭುವೆ ಪ್ರಯೋಜನಂ. ನೀವು ಭಾರಿ ತಪಸ್ ಮಾಡಿದ್ದೀರಿ, ರಾಗದ್ವೇಷಗಳು ಇನ್ನೂ ಇದೆ ಅಂದರೆ ಏನು ಪ್ರಯೋಜನ ಮಾಡಿ? ಆಮೇಲೆ ರಾಗದ್ವೇಷೋ ವ್ಯಧಿ ನಸ್ಯಾತಾಂ ತಾಬಹೋ ವ್ಯಧಿ ನಸ್ಯಾತಾಂ, ರಾಗದ್ವೇಷಗಳೇ ಇಲ್ಲ ಕಿಂ ತಪಸ್ಸಾ ಪ್ರಯೋಜನ? ಮತ್ತೆ ತಪಸ್ ಮಾಡ್ತೀರಿ? ಅರ್ಥ ಆಯ್ತಾ? ರಾಗದ್ವೇಷಗಳು ಇದೆಯೋ ತಪಸ್ ಮಾಡಬೇಡಿ, ಇಲ್ವೋ ಮತ್ತೆ ಯಾಕೆ ಮಾಡ್ತೀರಿ ಅಂದ ಅರ್ಥ ಏನು ಅದರೊಳಗೆ? ಒಟ್ಟು ತಪಸ್ ಮಾಡಬೇಡಿ ಅಂತ ಅರ್ಥ ಅಲ್ಲ, ಆ ಕಡೆ ಹೋಗಬಾರ್ದು, ರಾಗದ್ವೇಷ ಬಿಡಲೇಬೇಕು ಅಂತ. ರಾಗದ್ವೇಷ ಬಿಟ್ಟರೆ ತಪಸ್ಸಿನ ಫಲವಾದ್ದರಿಂದ ರಾಗದ್ವೇಷ ಬಿಟ್ಟು ತಪಸ್ ಮಾಡಿದರೆ ತಪಸ್ಸಿದ್ಧಿ ಆಗುತ್ತೆ, ತಪಸ್ಸಿದ್ಧಿ ಆದರೆ ರಾಗದ್ವೇಷ ಬರೋ ಚಾನ್ಸೇ ಇರೋದಿಲ್ಲ. ಅರ್ಥ ಆಯ್ತಾ? ಈಗ ಈ ಅರ್ಥದಲ್ಲಿ ಕೆಲವು ಮಾತುಗಳೆಲ್ಲ ಮಹಾಭಾರತ ಒಂದು ಮಾತು ಬರುತ್ತೆ, ದಾಂತಸ್ಯ ಕಿಮ್ ಅರಣ್ಯೇನ ತಥಾ ಅದಾಂತಸ್ಯ ಭಾರತ. ದಾಂತರಂದ್ರೆ ಯಾರೋ? ದಮ ಇರೋರು. ದಮ ಅಂದ್ರೆ ಏನು? ಇಂದ್ರಿಯ ನಿಗ್ರಹ. ಇಂದ್ರಿಯ ಇದ್ದವನಿಗೆ ಅರಣ್ಯಕ್ಕೆ ಹೋದ್ರೇನಂತೆ, ಮನೆಗಿದ್ರೇನಂತೆ. ದಾಂತಸ್ಯಕ್ಕೆ ಮರಣ್ಯೇನ ತಥಾ ಅದಾಂತಸ್ಯ ಭಾರತ. ಇಂದ್ರಿಯ ನಿಗ್ರಹ ಇಲ್ವೋ, ಒನಕ್ಕೆ ಹೋಗಿ ಏನು ಮಾಡ್ತೀರಿ? ಇದ್ರೆ ಇದೆಯೋ, ಮತ್ತೆ ಒನಕ್ಕೆ ಹೋಗ್ತೀರಿ ಅಂದರೆ ಇಂದ್ರಿಯ ನಿಗ್ರಹ ಗುರಿ ಆದ್ದರಿಂದ ಸಾಧನೆ ಮಾಡಿದವರಿಗೆ ಅದು ಪ್ರಧಾನ, ಅದು ಒನಕ್ಕೆ ಹೋಗೋದೇ ಪ್ರಧಾನ ಅಲ್ಲ. ಯಾವ ಪ್ರಧಾನ? ಗುರಿ ಪ್ರಧಾನ ಆಗಬೇಕು. ಆ ಅರ್ಥದಲ್ಲಿ ಕೆಲವು ಮಾತುಗಳೆಲ್ಲ ಉಡಿದವರು ಈ ಸೈಡ್ ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಅವಾಗ ಒನಕ್ಕೆ ಹೋಗಬಾರ್ದು ಅಂತ ಹೇಳಿದ್ದಾರೆ. ಹಾಗೆಲ್ಲ ಅರ್ಥ ಅಲ್ಲ, ಅರ್ಥನೇ ಮಾಡ್ಕೊಳ್ಳಿಲ್ಲ. ಗಾಯತ್ರಿ ಯಾಕೆ ಹೇಳ್ತಿ ಅಂತ ಕೇಳಿದ, ಗಾಯತ್ರಿ ಬಿಡು ಅಂತ ಹೇಳ್ತಾ ಇಲ್ಲ ಅವನು, ಯಾವ್ದು ಕೇಳ್ತಾ ಇದ್ದಾನೆ? ಅರ್ಥ ಮಾಡ್ಕೊಂಡು ಹೇಳು ಅಂತ ಹೇಳ್ತಾನೆ. ನಮ್ಮ ಜನಗಳು ಏನು ತಿಳ್ಕೊಬಿಟ್ಟಿರೋದನ್ನೆಲ್ಲ, ಓ ಹೇಳಬಾರ್ದು ಅಂತ ತಗೊಂಡು ಬಿಟ್ಟೇ ಬಿಟ್ರು. ನೆಗೆಟಿವ್ ಥಿಂಕಿಂಗ್ ಬರಬಾರ್ದು, ಪಾಸಿಟಿವ್ ಆಗಿ ಹೋಗ್ಬೇಕು. ಅದನ್ನು ಹೇಳೋದಕ್ಕೆ ನಾ ಅಶ್ವಮೇಧಾದಿಗಳನ್ನು ವಿಷ್ಣುನಾಮ ಅರ್ಥ ತಿಳ್ಕೊಳ್ಳೋದೇನೆ ವೇದಾದಿಗಳಿಗೆ, ಮಾಡಿದರೆ ಏನು ಉಪಯೋಗ? ಇನ್ನೂ ಅರ್ಥ ತಿಳ್ಕೊಂಡು ಮಾಡಿದರೆ ಏನು ಉಪಯೋಗ? ಇನ್ನೂ ಮೇಲೆ ಹೋಗ್ಬಿಡ್ತೇವಲ್ಲ, ಮತ್ತೇನು ಉಪಯೋಗ? ಈಗ ಸ್ವರ್ಗಕ್ಕೋಸ್ಕರ ವೈಕುಂಠಕ್ಕೆ ಹೋಗ್ಬಿಡ್ತೀವ, ಆದ್ದರಿಂದ ಇದು ಮುಖ್ಯ. ವಿಷ್ಣುನಾಮ ಅನುಸಂಧಾನ ಮುಖ್ಯ. ಎಲ್ಲ ಮಾಡಿದ್ರು ತಾತ್ಪರ್ಯ ಏನು? ಆ ಜ್ಞಾನ ಬರಲಿ, ದೃಢವಾಗಲಿ ಅಂತೇಳಿ. ಅದು ಬರದೇ ಮಾಡಿದರೂ ವ್ಯರ್ಥ, ಬಂದ್ಮೇಲೆ ಸಾರ್ಥಕ ಅಂತ ಅಷ್ಟೇ ತಾತ್ಪರ್ಯ. ಯೋ ಯಸ್ಮಾದ್ ಉತ್ಪದ್ಯತೆ ಸಾ ತಸ್ಮಿನ್ ಲೀಯತೆ ಇತಿ ಪ್ರಸಿದ್ಧಂ. ಯೋ ಹಯ್ಯೇವ ಇತಿ ಮುಂದೆ ಹೇಳಿದ ಗೃಹಸ್ಥಾದೇಹೇ ಬಾಹ್ಯ ಯಜ್ಞಾದಿ ಫಲಾಪೇಕ್ಷಾ ಅಸ್ತಿ ಚೇತ್ ಫಲವೈಚಿತ್ರ ಸಿದ್ಧ್ಯರ್ಥಂ ತದರ್ಥ ಅನುಸಂಧಾನ ಪೂರ್ವಂ ವೇದಾಧ್ಯಯನ ಅಶ್ವಮೇಧಾದಿ ಕಾರ್ಯಂ ಇತಿ ಭಾವ. ಇನ್ನು ಗೃಹಸ್ಥಾದಿಗಳಿದ್ದಾರೆ, ಇನ್ನವರಿಗೆ ಕಮಿಟ್ಮೆಂಟ್ ಇದೆ. ಗೃಹಸ್ಥರಿಗೆ ಏನಿದೆ? ಮನೆ ಮಕ್ಕಳು ಅಂತ ಕಮಿಟ್ಮೆಂಟ್. ಕಮಿಟ್ಮೆಂಟ್ ಬೇರೆ, ಮೋಹ ಬೇರೆ, ಗೊತ್ತಿರಬೇಕು. ಕಮಿಟ್ಮೆಂಟ್ ಬೇರೆ, ಮೋಹ ಬೇರೆ. ಮೋಹ ಇದ್ರೆ ಬಂದಕ್ಕಾಗ ಪ್ರಯೋಜನ ಇಲ್ಲ. ಆದರೆ ರಾಯರ್ ಹೇಳ್ತಾರಲ್ಲ ಹಾಗೆ, ಸನ್ಯಾಸದೊಡೆ ಇಲ್ಲ ಇಲ್ಲ, ಬಾಲ ಭಾರ್ಯ ಬಾಲಕೋ ನೋಪನೀತ ಬಾಲಶ್ಚಾಹಂ ನಾಶ್ರಮೇ ಮೇಸ್ತಿ ವಾಂಚಿ. ಮೋಹ ಅಲ್ಲ ಇದು, ಏನಿದು ಕಮಿಟ್ಮೆಂಟ್ ಇದು. ಇನ್ನು ಜನ ತುಂಬಾ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಗೃಹಸ್ಥರಿಗೆ ಕಮಿಟ್ಮೆಂಟ್ ಇದೆ, ಆದ್ರಿಂದ ಅದನ್ನು ಅವರು ನಿರ್ವಹಿಸಿ ಮಾಡಬೇಕಾಗ್ತದೆ. ಆಗ ಯಾವುದೋ ಕಾರಣಕ್ಕೋಸ್ಕರ ಮಗ ಇದ್ದಾನೆ, ಮಗು ಇದೆ, ಆಯಾಸ ಆಗಿದೆ, ಕಾಮ್ಯಫಲಕ್ಕೋಸ್ಕರ ಮಾಡೋದು ದೊಡ್ಡ, ಬಟ್ ನಿಷ್ಕಾಮ ಮಾಡಕ್ ಹೊರಟಿದ್ದಾನೆ, ಅದು ಗೊತ್ತಿದೆ ಅವರಿಗೆ. ಎತ್ತಿಗಡಿಯ ಸಂಬಂಧನೇ ಇಲ್ಲ. ಯಾಕೆ ಅದಿರಬಾರ್ದು? ಇದ್ರೆ ಬಿಡಬೇಕು, ಪೂರ್ತಿ ಬಿಟ್ಬಿಡ್ಬೇಕು. ಆ ಮೋಹನ ಒಳ್ಳೆ ಪ್ರಶ್ನೆ, ಯಾರೋ ಒಬ್ರು ಒಳ್ಳೇದಾಗಲಿ ಅಂತ ಮಾಡಲಿ, ಮಗನ ಒಳ್ಳೇದಾಗಲಿ ಅಂತ ಅನುಸಂಧಾನ ಮಾಡಬಾರ್ದು. ಯಾತಕ್ಕೆ? ಆ ಮೋಹ ಬಿಟ್ಟು ಬಂದಿರ್ತಾರ, ಅದರಿಂದ ಇರಬಾರ್ದು. ಇಂಪಾರ್ಟೆಂಟ್ ಅದು. ಗೃಹಸ್ಥನಿಗೂ ಎಲ್ಲರಿಗೂ ಕೂಡ ನಿಷ್ಕಾಮ ಕರ್ಮನೇ ವಿಹಿತ, ಆದ್ರೆ ಅವರವ್ರಿಗೆ ಕಮಿಟೆಡ್ ಕೆಲಸ ಇರುತ್ತಲ್ಲ, ಅದನ್ನ ಬಿಟ್ಟು ಮಾಡಕ್ ಬರದೆ ಅದನ್ನ ಮಾಡೇ ಮಾಡಬೇಕು. ಅದ ಅರ್ಥ ಮಾಡ್ಕೊಂಡ್ರೆ ಗೃಹಸ್ಥ ಅವರು ಕಾಮ್ಯಕರ್ಮ ಮಾಡಬಹುದು ಅಂತ ಅರ್ಥ ಹೇಳ್ತಾ ಇಲ್ಲ ಅವರು. ಅರ್ಥ ಆಯ್ತಾ? ಈಗ ಗೃಹಸ್ಥರು ಕಾಮ್ಯಕರ್ಮ ಮಾಡತಕ್ಕಂತ ಬದ್ಧತೆ ಇದ್ದಾಗಲೂ ಕೂಡ ಅದನ್ನ ಬಿಡ್ಲಕ್ ಬರೋದಿಲ್ಲ ಅಂತೇಳಿ ಕಾಮ್ಯಕರ್ಮದಲ್ಲೇ ಎಂಡ್ ಮಾಡ್ಬೇಕಾಗಿಲ್ಲ. ಎಲ್ಲಿ ಒಯ್ಯಬೇಕಾದ್ರ? ನಿಷ್ಕಾಮವಾಗಿ ಮಾಡಬೇಕು. ಯತಿಗಳು ಮೊದಲಾದವರಿಗೆ ಕಾಮ್ಯಕರ್ಮ ಬಿಟ್ಟೇ ಬಿಡಬೇಕು. ಡಿಫರೆನ್ಸ್ ಗೊತ್ತಾಯ್ತಾ? ಇವರು ಕಾಮ್ಯಕರ್ಮ ನಿಷ್ಕಾಮ ಚೇಂಜ್ ಮಾಡ್ಕೋಬೇಕು. ಇವರು ಅವ್ರೇನ್ ಮಾಡ್ಬೇಕು? ಬಿಟ್ಟೇ ಬಿಡಬೇಕು. ಇದು ವಿಶೇಷಾಂಶ. ಅದೇ ರೀತಿ ಅತ್ಯಾಶ್ರಮ ತಗೊಂಡಿದ್ದಕ್ಕೆ ಅದು ಅಡ್ವಾಂಟೇಜ್ ಅಂತ ಮಾಡದೆ ಹೋಗ್ಬಿಟ್ರೆ ಆಗುತ್ತೆ ಅಂತ ಅರ್ಥನೇ ಇಲ್ಲ. ಇಲ್ಲ, ಅಲ್ಲಿ ಹೋಮ ವೇದಾದಿಗಳನ್ನ ಮಾಡಗೇ ಇಲ್ಲ. ವೇದ ಮಂತ್ರಕ್ಕೆ ಅಧಿಕಾರ ಇಲ್ಲ ಅವರಿಗೆ. ಅದಕ್ಕೆ ಇಲ್ಲ, ಹೋಮ ಮಾಡಿಸ್ಬಾ. ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಅದು ತಪ್ಪಾಗಿದೆ, ನಮ್ಮಲ್ಲಿ ಪದ್ಧತಿ ಹೋಗ್ಬಿಟ್ಟಿದೆ. ಯಾವಾಗಲೂ ಕೂಡ ಹೋಮಾನ ಹೋಮಾದಿಗಳನ್ನ ಅವರು ಮಾಡ್ಲಿಕ್ಕೆ ಬರೋದಿಲ್ಲ. ಆಚಾರ್ಯ ಮುಖೇನ ಕೂಡ ಮಾಡಬಾರ್ದು. ಗೊತ್ತಾಯ್ತಾ? ಪೌರಾಣಿಕದಲ್ಲಿ ಮಾಡ್ಬೇಕು, ಪುರಾಣ ಮಂತ್ರಗಳಿಂದ ಮಾಡ್ಬೇಕು. ಅವರು ಅವರಿಗೋಸ್ಕರ ಮಾಡ್ಬೇಕು, ಪುರಾಣ ಮಂತ್ರ ಉಪಯೋಗಿಸಿ ಮಾಡ್ಬೇಕು. ಇವ್ರಿಗೆ ಗೊತ್ತಿಲ್ಲ, ಅದರಗೋಸ್ಕರ ಮಾಡ್ಬೇಕು. ತಪ್ಪು ನಿಷಿದ್ಧ, ಅವ್ರು ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿದಾಗ ಮಾಡಿಸ್ಬಾರ್ದು. ಇವ್ರು ಮಾಡಿಸ್ಬಿಡ್ತಾರೆ, ಅಂಗಿ ಪ್ಯಾಂಟ್ ಹಾಕಿಬಿಡಿ, ಪೂರ್ಣಾವತಿ ಹಾಕಿಸ್ಬಿಡ್ತಾರೆ. ರಾಜಕಾರಣಿಗಳು ಬಂದಿರ್ತಾರೆ, ದುಡ್ಡು ಸಿಕ್ಕಾಬಿಟ್ಟು ದುಡ್ಡು ಕೊಡ್ತಾರೆ ಅಂತೇಳಿ ಅಂಗಿ ಪ್ಯಾಂಟು ಎಲ್ಲರ ಸಮೇತ ಹಾಕಿಸ್ಬಿಡ್ತಾರೆ. ಭಾಳ ತಪ್ಪು. ನೀವು ಅಧಿಕಾರಿ, ಇನ್ಫ್ಯಾಕ್ಟ್ ಅವ್ರು ನಿಮಗೆ ಗೊತ್ತಿಲ್ಲ, ಅವ್ರು ಕೇಳಕ್ ತಯಾರಿರ್ತಾರೆ. ಯಾಕೆಂದ್ರೆ ಅವ್ರಿಗೆ ಫಲ ಬೇಕು ಮುಖ್ಯ. ಇಲ್ಲ ನೀವು ಹಾಕ್ಬಾರ್ದು ಹಾಕ್ತೀವಿ ಅಂದ್ರೆ ಹೋಗ್ತಾರೆ ಅವರು. ಇವ್ರೇನ್ ಮಾಡ್ತಾರೆ, ಭಾರಿ ಪ್ರಾಮಿನ್ಸ್ ಕೊಡೋಕ್ಕೋಸ್ಕರ ಆಗ್ತಾರೆ. ಇನ್ನೊಬ್ರು ಹಾಕ್ಸಿದ್ದಿಲ್ಲ ಅಂದ್ರೆ ಅವ್ರಿಗೆ ಬುದ್ಧಿ ಇಲ್ಲ, ನೀವು ಹಾಕ್ರಿ ಅಂದ್ಬಿಡ್ತಾರೆ. ಅಲ್ಲಿ ಅವ್ರಿಗೆ ಬೇರೆ ಬಯಸ್ಕೋಬೇಕು ಈ ಮಧ್ಯೆ. ನೆಕ್ಸ್ಟ್ ಟೈಮಿಂದ ಅವರು ಹಾಕ್ಬೇಕಾಗುತ್ತೆ. ಹಾಗೆಲ್ಲ ಮಾಡಬಾರ್ದು. ಅವರು ಯಾರೇ ಕೂಡ ಅವ್ರಿಗೊಂದು ಕೆಲವು ಯಾರೋ ಮನೆಗೆ ಬರ್ತಿರ್ತಾರೆ, ದೇವಾಂಗದವ್ರು ಯಾರೋ ಬರ್ತಾರೋ, ಡಾಕ್ಟರ್ ಭಾರಿ ದೊಡ್ಡ ನರ್ಸಿಂಗ್ ಹೋಮ್ ಇಟ್ಟಿದ್ದಾರೆ. ಅವ್ರು ಬಂದರೆ ಹೇಳ್ತಾರೆ, ನಮಗೆ ಯಾವುದೋ ಪುಸ್ತಕ ಕೊಡಿ, ನಾವು ಓದೋ ಪುಸ್ತಕ ಮಾತ್ರ ಕೊಡಿ, ಯಾವ್ದು ಓದ್ಬೇಕು ಅದನ್ನು ಕೊಡಿ, ಏನು ಮಾಡಬೇಕು ಅದು ಮಾತ್ರ ನಮ್ಗೆ ಹೇಳಿ, ನಮ್ಗೆ ಹಠ ಇಲ್ಲ, ಉದ್ಧಾರ ಆಗ್ಬೇಕಷ್ಟೇ. ನೀವು ಮಾಡಿದ ನಾವ್ಯಾಕೆ ಮಾಡಬಾರ್ದು ಹೀಗೆಲ್ಲ ಕೇಳೋದು. ಇದು ಒಳ್ಳೆ ಥರ ಇದೆ. ಯಾವಾಗಲೂ ವಿದ್ಯಾರ್ಥಿನಿಗೆ ಸೆಕೆಂಡ್ ಇಯರ್ ಕ್ವಶನ್ ಪೇಪರ್ ಕೊಡಿ, ಏನು ಮಾಡ್ಬೇಕು ಇದಕ್ಕೆ? ಫಸ್ಟ್ ಇಯರ್ ಪರೀಕ್ಷೆ ಕೊಟ್ಟಿದ್ದಾರೆ, ಸೆಕೆಂಡ್ ಇಯರ್ ಕೊಟ್ಬಿಡಿ ಅಂತ ಕೇಳಿದರೆ ಫೇಲ್ ಆಗ್ತಾನೆ ಅಷ್ಟೇ ಅವನು. ಯಾವ್ದು ಕೊಡಬೇಕು ಅವರಿಗೆ? ಅದನ್ನೇ ಕೊಡಬೇಕು. ಅದೇ ರೀತಿಯಲ್ಲಿ ಅವರವರಿಗೆ ವಿವಿಧವಾದದ್ದನ್ನೇ ಹೇಳಬೇಕು. ಆಗ ಅವಾಗ ಬೇಡ, ಅವಾಗ ಬೇಡ. ಅದು ಕೂಡ ಅಷ್ಟೇ. ಇಲ್ಲ ಇಲ್ಲ, ಅರ್ಥ ಹೇಳಿ ನೀವು. ಅರ್ಥ ಹೇಳಕ್ಕೆ ತಪ್ಪಲ್ಲ, ವೇದ ಮಂತ್ರ ಅರ್ಥ ಹೇಳಬಾರ್ದು. ಅಲ್ಲೂ ಬಿಡ್ತೀವಿ, ಅವನು ವೇದ ಮಂತ್ರದಿಂದ ಮಾಡಬಾರ್ದು. ಗೊತ್ತಾಯ್ತಲ್ಲ, ಯಾವುದೇ ಮಂತ್ರ ಇಲ್ಲ. ಅದಕ್ಕೆ ಮೃತ್ಯುಂಜಯ ಜಪ ಮಾಡಿಬಿಟ್ಟು ಬಂದು ಮಂತ್ರ ಬರೀ ಮೃತ್ಯುಂಜಯ ಏನೋ ಅದನ್ನು ಹೇಳಿ, ವೇದ ಮಂತ್ರದಿಂದ ಹೇಳಬಾರ್ದು. ಗೊತ್ತಾಯ್ತಾ? ಈಗ ಅವರಿಗೆ ಓಂಕಾರಾದಿಗಳಿಲ್ಲ, ಆ ರೀತಿ ಮಾಡಬೇಕು. ಅವಾಗ ಸರಿಯಾದ ಫಲ ಕೊಡುತ್ತೆ. ಇವತ್ತೇನಾಗಿದೆ ವಿವರಿ ಮಾಡ್ಬೋದು, ವೈಶ್ಯಾದಿಗಳಿಗೆ ಮಾಡ್ಬೋದು. ವೈಶ್ಯಾದಿಗಳಿಗೆ ಶೂದ್ರದ ಯಾತಕ್ಕೆ ಹೇಳ್ಬೇಕು ಅಂತ ಇಲ್ಲ, ಅವ್ರಿಗೆ ಅಧಿಕಾರ ಇಲ್ಲ. ಅದರಿಂದಾಗಿನೇ ಅವ್ರಿಗೆ ಇಷ್ಟು ಹೇಳ್ಬಿಟ್ರೆ ಸಾಕು, ಮೃತ್ಯುಂಜಯ ಏನಮ್ಮ ಇಷ್ಟು ಹೇಳ್ಬಿಟ್ಟು ಹೋಮ ಮಾಡೋ ಕೊರ್ತು ಇವೆಲ್ಲ ಹೇಳಬಾರ್ದು. ಮೃತ್ಯುಂಜಯ ರುದ್ರ ಇವೆಲ್ಲ ಹೇಳಬಾರ್ದು. ಆಗ ಅವ್ರಿಗೆ ಒಳ್ಳೆಯದು, ಇವ್ರಿಗೆ ಒಳ್ಳೆಯದು ಮಾಡಿದವ್ರು. ಹಾಂ, ಪೂರ್ತಿ ಬಿಡಬಾರ್ದು. ಪೂರ್ತಿ ಬಿಟ್ಟು ಬೇರೆ ಕಡೆ ಹೋಗ್ತಾನೆ ಅವನು. ಪೂರ್ತಿ ಬಿಟ್ಬಿಟ್ರೆ ನಿಷಿದ್ಧ ಕ್ಷುದ್ರದೇವತೆ ಹತ್ರ ಹೋಗ್ಬಿಡ್ತಾನೆ. ಅದು ಅವನಿಗೆ ಕೆಟ್ಟದಾಗುತ್ತೆ, ನಮಗೂ ಕೆಟ್ಟದಾಗುತ್ತೆ. ಡಾಕ್ಟ್ರ್ ಬಂದಾಗ ಯಾರ್ಯಾರು ಏನೇನು ಮಾಡ್ಬೇಕು ಟ್ರೀಟ್ಮೆಂಟ್ ಅಂದ್ಕೊಡ್ಬೇಕೆ ಹೊರತು ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್ ಕೊಡೋಕ್ಕೆ ಬರೋದಿಲ್ಲ. ಒಬ್ಬನಿಗೆ ಔಷಧಿ ಕೊಟ್ಟರೆ ಸಾಕು, ಒಬ್ಬನಿಗೆ ಎಕ್ಸ್ರೇನೇ ಕೊಡು, ಒಬ್ಬನಿಗೆ ಆಪರೇಷನ್ ಮಾಡಬೇಕಾಗುತ್ತೆ. ಎಲ್ಲರಿಗೂ ಒಂದೇ ರೀತಿ ಮಾಡಬೇಕು ಅಂದ್ರೆ ಹೇಗೆ ತಪ್ಪು? ಉದ್ದೇಶ ರೋಗ ವಾಸಿ ಆಗ್ಬೇಕು ಅಷ್ಟೇ ಹೊರತು ಇದನ್ನೇ ಮಾಡಬೇಕು ಅಂಬೋದು ಸರಿಯಲ್ಲ. ಅದೇ ರೀತಿಯೇ ಹೆಂಗಸರು ಮಕ್ಕಳು ಮತ್ತು ಪ್ರತಿಯೊಬ್ಬರಿಗೂ ಒಂದು ವಿಧಿವಿಧಾನ ಅಂತಿದೆ. ಸೇಡ್ ಸ್ಪೆಷಲಿಸ್ಟೇ ಬೇರೆ ಇರ್ತಾರಲ್ಲ ಆ ಟೈಪ್. ದೊಡ್ಡವ್ರದ್ದೇ ಕೊಟ್ಬಿಡಿ ಅಂತ ಹೇಳಿದರೆ ಇವ್ರ ಪ್ರಾಬ್ಲಮ್, ಇವ್ರ ಪ್ರಾಬ್ಲಮ್ ಬೇರೆ. ಗೊತ್ತಾಯ್ತಾ? ಅದೇ ಅರ್ಥ ಆಗುತ್ತೆ ಇವರಿಗೆ. ಇಲ್ಲಿ ಮಾತ್ರ ಎಲ್ಲರೂ ಒಂದೇ ಮಾಡ್ತೀವಿ ಅಂತ ಎಲ್ಲ ಅರ್ಥ ಅದಾಗ್ಬೇರೆ. ಅವನ ದೈವಾನುಗ್ರಹ ಅದು, ಅದನ್ನ ನಾವು ಹೇಳಬಾರ್ದು. ಅದನ್ನ ಹೇಳಬಾರ್ದು ಅಂತ ಹೇಳಿದ್ನಲ್ಲ, ಅವನ ಎದುರು ಕೇಳಾಗ ಹೇಳಬಾರ್ದು. ಮತ್ತೆ ಅಲ್ಲಿ ಕೂತಿರಬಾರ್ದು ಕೂಡ ಅವನು. ಅಂತವತ್ತೇ ವೇದಾಧ್ಯಯನ ವೇದವಂತ ಹೇಳ್ಬೇಕಾದ್ರೆ ಕೂತಿರಲೇಬಾರ್ದು. ತಪ್ಪಿಸಿ ಕೇಳ್ಕೊಂಡ್ರೆ ಅವನ ಪಾಪ ಅದು. ಗೊತ್ತಾಯ್ತಾ? ತಪ್ಪಿಸಿ ಅವನಿಗೆ ಯಾವಾಗ ಪಾಪ ಆಗೋದಿಲ್ಲ ಅಂದ್ರೆ, ಯಾವುದೋ ಕಾರಣಕ್ಕೆ ಸಭೆಯಲ್ಲಿ ಸೇರ್ಬಿಟ್ಟಿದ್ದಾರೆ, ಉಪನ್ಯಾಸ ಮಾಡ್ತಿದ್ದಾರೆ, ವೇದವಂತರ ಉಪನ್ಯಾಸ ಮಾಡ್ತಾ ಇದ್ದಾರೆ. ಆಕ್ಚುಲಿ ಸಾಧಕ ಆಚಾರ ಹೇಳ್ತಾರೆ, ವೇದವಂತರ ಉಪನ್ಯಾಸ ಸಭೆಗಳಲ್ಲಿ ಮಾಡಬಾರ್ದು, ಉಪನಿಷತ್ತುಗಳೆಲ್ಲ ಮಾಡಬಾರ್ದು. ಪಾಠ ಹೇಳ್ಬೇಕಾದ್ರೆ ಸಭೆಗಳು ಓಪನ್ ಆಗಿ ಹೇಳಬೇಕು. ಯಾವ ಉಪನ್ಯಾಸಾದಿಗಳಿಗೆ ಎಲ್ರಿಗೂ ಓಪನ್ ಇನ್ವಿಟೇಷನ್. ಇದಕ್ಕೆ ಶಿಷ್ಯರಿಗೆ ಮಾತ್ರ ಆದ್ದರಿಂದ ಅಲ್ಲಿ ಹೇಳಬಾರ್ದು. ಮತ್ತೆ ಯಾವಾಗ ಹೇಳಬೇಕು ಅಂದ್ರೆ ವಾದಕೂತ ಹೇಳಬೇಕು. ವಾದಕೂತ ಯಾರು ಬೇಕಾದ್ರೆ ದೋಷ ಇಲ್ಲ, ಯಾಕೆ ವಾದ ಅಮ್ಮ ಅಂತ ಹೇಳಿದ್ರೆ ಬೇರೆ ದಾರಿ ಇಲ್ಲ. ಆದ್ರೆ ಉಪದೇಶಾತ್ಮನ ಹೇಳಬಾರ್ದು. ಇವತ್ತೇನಾಗಿದೆ ಅಂದ್ರೆ ಅದೇ ಹೆಚ್ಚು ಪಾಠ ಪರ್ವ ಶುರುವಾಗ್ಬಿಡುತ್ತೆ. ಅದು ದೋಷ, ಕೇಳಿದವರಿಗೆ ಭಾರಿ ಪಾಪ ಪಾಪ, ಅದಕ್ಕೆ ಅವಕಾಶ ಕೊಡಬಾರದು. ಅವ್ರು ವಿವೇಕ ಅಂದ್ರೆ ಎದ್ದು ಹೋಗ್ಬಿಡ್ತಾರೆ ಅವರೇ, ಇಲ್ಲ ನಾವು ಹೇಳಿದ್ರೆ ಸೂಚ್ಯವಾಗಿ ಹೇಳಿದ್ರೆ ಎದ್ದು ಹೋಗ್ತಾರೆ. ಕೆಲವರು ಹಠ ಮಾಡಕ್ ಹೋದ್ರೆ ಇಬ್ಬರಿಗೂ ಅನರ್ಥ, ಇಬ್ಬರಿಗೂ ಅವರಿಗೆ ಅಲ್ಲ ಇವ್ರಿಗೂ ಅನರ್ಥ. ಆ ದೃಷ್ಟಿಯಲ್ಲಿ ವೇದ ಮಂತ್ರಗಳ ಅರ್ಥ ಸಾಮಾನ್ಯ ತಿಳ್ಕೊ ಅಂತ ಹೇಳಿದ್ರೆ ಏನೂ ತಪ್ಪಲ್ಲ. ಇಷ್ಟು ಅವನಿ ಮೃತ್ಯುಂಜಯ ಬಂದು ಇದನ್ನ ವೇದ ಮಂತ್ರ ಅಲ್ಲ, ಇದನ್ನ ಹೇಳಿ ಅವನಿಗೆ ಹೇಳ್ತೀವಿ ಹೋಮ ಮಾಡ್ತಿದ್ದೀರಿ ಇಷ್ಟು ಹೇಳಿಬಿಡಿ. ಮೃತ್ಯುಂಜಯ ಸಮರ್ಪಣೆ ಮಾಡ್ತಾ ಇದ್ದೀವಿ. ಮೃತ್ಯುಂಜಯ ಅಂತರ್ಗತ ಮೃತ್ಯುಂಜಯ ರುದ್ರದೇವರು, ಅವರತ್ತ ಭಾರತೀಯ ರಮಣ, ಅವರ ಅಂತರ್ಗತ ನಾರಾಯಣ, ಅಷ್ಟು ಹೇಳಿ ಏನು ತಪ್ಪಲ್ಲ. ಗೊತ್ತಾಯ್ತಾ? ವೇದ ಮಂತ್ರದ ಅರ್ಥವನ್ನೇ ಆಜಿಟೇಸ್ ಹೇಳಬಾರ್ದು. ಅದು ವಿಷ್ಣುನಾಮ ಅರ್ಥ ಅಂತ ತಿಳ್ಕೊ, ಅದಕ್ಕೆ ದೋಷ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ. ಸಕಲ ಶಾಸ್ತ್ರಗಳು ವಿಷ್ಣುನಾಮ ಅರ್ಥವಾಗಿದೆ ಅಂತ ತಿಳ್ಕೊಳ್ಳೋದು ದೋಷ ಇಲ್ಲ. ಹೇಗಾಗಿದೆ ಅಂತ ತಿಳ್ಕೊಳ್ಳೋದಿಲ್ಲ, ಹೇಗಾಗಿದೆ ಅಂತ ಎಕ್ಸ್ಪ್ಲೈನ್ ಮಾಡಕ್ಕೆ ಬರೋದಿಲ್ಲ. ಆಪರೇಷನ್ ಹೇಗೆ ಮಾಡ್ತಾರೆ ನೋಡ್ಬೋದು, ಇವ್ನು ಮಾಡಕ್ಕೆ ಹೋಗ್ಬಾರ್ದು ಅಷ್ಟೇ. ನೋಡೋದಕ್ಕೆ ಅಧಿಕಾರ ಇದೆ, ಅದು ಇವ್ನು ಮಾಡ್ಬೇಕಾದ್ರೆ ಎಷ್ಟು ಕ್ವಾಲಿಫೈಡ್ ಆಗಿರ್ಬೇಕು, ಯಥಾ ಕ್ವಾಲಿಫೈಡ್ ಆಗಲ್ಲ. ದೊಡ್ಡ ಸ್ಟೆಪ್ಸ್ ಎಲ್ಲ ಇದೆ, ಸುಮ್ಮನೆ ನೋಡೋದಕ್ಕೆ ಯಾರಿಗೂ ದೋಷ ಇಲ್ಲ. ಹೇಳ್ಬೋದು ಓ ಎಸ್ ಹೇಳ್ಬೋದು, ಅದು ದೋಷ ಇಲ್ಲ. ಹೌದು ಅಲ್ಲ, ಅದನ್ನೇ ಭಗವದ್ಗೀತೆ ಹೇಳಿದ್ರು ಸರ್, ಹೆದ್ದಾಯಿ ಪರಮಾಗತಿ ಹೇಳಿದ್ರು ಗೊತ್ತಾಗುತ್ತೆ ಅವನಿಗೆ. ಭಗವದ್ಗೀತೆ ಕೇಳ್ಬೋದು, ವೇದ ಕೇಳಾಗಿಲ್ಲ, ಭಗವದ್ಗೀತೆ ಕೇಳ್ಬೋದು. ಮತ್ತೆ ಅವರೆಲ್ಲ ನಮ್ಗೆ ಇದನ್ನೇ ಹೇಳಿ ಅಂತ ಅವ್ರು ಹಿಂದೂ ಇನ್ಸಿಸ್ಟ್ ಮಾಡೋದಿಲ್ಲ, ನಮ್ಗೆ ಒಳ್ಳೆಯದನ್ನು ಹೇಳಿ ಅಂತ ಬರೋದು. ಯಾವುದೇ ಒಬ್ಬ ರೋಗಿ ಬರ್ಬೇಕಾದ್ರೆ ರೋಗವಾಸಿ ಆಗಲಿ ಅಂತ ಆಗಿರುತ್ತೋ, ನಮ್ಮ ಅಜ್ಞಾನ ಆಗಲಿ ನಾಶವಾಗಲಿ ಅಂತ ಅಷ್ಟೇ ಇರೋದ್ರಿಂದ ಅವರಿಗೆ ನಾವು ಹೇಳೋದು ಬಹಳ ಸುಲಭ. ಯಾರು ಹತಬಾರಿತನದಿಂದ ಬರ್ತಾರೆ ಅವ್ರಿಗೆ ಹೇಳಬಾರ್ದು ಹೊರತಪ್ಪ. ಅವ್ರು ಒಳ್ಳೇದನ್ನು ಹೇಳಬಾರ್ದು ಕೆಟ್ಟದ್ದು, ಯಾಕಂದ್ರೆ ಅವ್ನು ಕೇಳೋ ಉದ್ದೇಶನೇ ಅವನಿಗಿಲ್ಲ. ಅವ್ನ ಉದ್ದೇಶ ಇರೋದೇನೋ ಆಕ್ಷೇಪ ಮಾಡೋದಷ್ಟೆ. ಅಂಥವ್ರು ನಾಪೃಷ್ಟ ಕಷ್ಟಿದ್ ಬ್ರೋಯಾತ್ ನಾಪಿ ಅನ್ಯಾಯೇನ ಪೃಚ್ಛದ ಮನುಸ್ಮೃತಿ ಹೇಳು, ಅನ್ಯಾಯದಿಂದ ಒಂದೇನು ಕೇಳಬೇಕು ಅಂಥವ್ರು ಹೇಳಲೇಬಾರ್ದು. ಯೋಗ್ಯರು ಮಾತ್ರ ಇದು ಬೇಕು ಅದು ಬೇಕು ಅಂತ ಹಠ ಹಿಡಿಯೋದೇ ಇಲ್ಲ, ನಮಗೇನು ಉದ್ದಾರಬೇಕು ಅಂತ ಹೇಳಿ ಅಂತ ಹೇಳ್ಬಿಡ್ತಾರೆ. ಯೋ ಯಸ್ಮಾದ್ ಉತ್ಪದ್ಯತೆ ಸ ತಸ್ಮಿನ್ ಲೀಯತೆ ಇತಿ ಪ್ರಸಿದ್ಧ. ಮುಂದೆ ಹೇಳ್ತಾರೆ, ಯಾವುದು ಎಲ್ಲಿಂದ ಹುಟ್ಟುತ್ತೋ ಅಲ್ಲೇ ಲಯ ಹೊಂದುತ್ತೆ. ಆದ್ದರಿಂದ ಸೃಷ್ಟಿಕರ್ತನಾದವನೇ ಏನಾಗಬೇಕು, ಲಯಕರ್ತನೇ ಆಗಬೇಕು. ಜನ್ಮಾದೇಶ ಯಥ ಅದು ಅರ್ಥ ಆಯ್ತು. ಅವಳು ಅಪಾಯಿಂಟಿಂಗ್ ಅಥಾರಿಟಿಗೇನೆ, ಯಾವ ಅಥಾರಿಟಿ ಇರುತ್ತೆ, ಡಿಸ್ಮಿಸಲ್ ಅಥಾರಿಟಿದೇ ಇರುತ್ತೆ. ಅವ್ನು ಈಕ್ವಲಿ ಅವ್ನು ಕಾಂಪಿಟೆಂಟ್. ಏನಕ್ಕೆ ನೀವೇನು ಅಪಾಯಿಂಟ್ ಮಾಡಿ ಹೋಗಿ ಅಂತ ಕುಡಿದು ಅವನಿಗೆ ಗೊತ್ತಿಲ್ಲ. ಸಾಮಾನ್ಯರಿಗೆ ಕೂಡ ನೀವೇನು ಅಪಾಯಿಂಟ್ ಮಾಡಿ ಹೋಗಿ ಜೋರು ಮಾಡ್ತಾನೋ ಹೇಳಿದಾ? ಅಂದ್ರೆ ಏನು ಗೊತ್ತಿದೆ ಅವನಿಗೆ, ಜನ್ಮಾಧಿಕರ್ತನೇ ಲಯಾಧಿಕರ್ತನೂ ಆಗಬೇಕು. ಅದು ಬಹಳ ಸಿಂಪಲ್. ಅದು ಅದನ್ನು ಹೇಳ್ತಾ, ಯೋ ಯಸ್ಮಾದ್ ಉತ್ಪದ್ದೆ ಸೆ ತಸ್ಮಿನ್ ಲೀಯತೆ ಇತಿ ಪ್ರಸಿದ್ಧ. ಪ್ರಕೃತಿ ಚ ವಾಚೋ ವ್ಯಂಜಕತ್ವೇನ ಮಾತೃತ್ವಾ ಪ್ರಾಣಸ್ಯ ಚ ವಾಗ್ ಉತ್ಪಾದಕತ್ವಾ ತಯೋಹೋ ಪರಸ್ಪರಂ ಸಮಸ್ಯೇಷ ಇತಿ ಭಾವ. ತಾಯಿ ಮಾತು ತಾಯಿ ಸ್ಥಾನದಲ್ಲಿ ಇದೆಯಂತೆ, ಪರಮಾತ್ಮನ ಬಗ್ಗೆ ಹೇಳ್ತಾ ಇದೆ. ಆದ್ದರಿಂದಾಗಿ ತಾಯಿಯಿಂದ ಮಗು ಹೇಗೆ ಹುಟ್ಟಿ ಬರುತ್ತೋ, ವೇದ ಮಂತ್ರಗಳಿಂದ ದೇವ್ರ ವಿಷಯ ತಿಳಿಯೋದ್ರಿಂದ ವೇದಗಳು ತಾಯಿ ಇದ್ದಾಗ ದೇವ್ರ ಮಗ ಇದ್ದಾಗೆ ಅಂಥೇಳಿ, ಈ ಲೋಕದ ಮಗ ಲೋಕ ತಂದೆ ಇದ್ದಾಗಲ್ಲ. ವ್ಯಂಜಕತ್ವ ಅಂತಂತೇಳಿ, ವ್ಯಂಜಕತ್ವ ಅಂದ್ರೇನೋ ಪ್ರಕಾಶನ ಮಾಡೋ ಕಾರಣದಿಂದಾಗಿ, ಅದಕ್ಕೆ ಹೆದರಿದೆ ಹೊರತು ನಿಜವಾದ ಅರ್ಥದಲ್ಲ. ಪ್ರಾಣಸ್ಯ ಚ ವಾಗುತ್ಪಾದಕತ್ವ ಪರಮ ತಯೋಹು ಪರಸ್ಪರಂ ಸಮಸ್ಯೆ ಇದೆ ಭಾವ. ವ್ಯಂಜಕವಾದದ್ದು ಮಾತು, ಮಾತು ಹೊರಡಿಸೋದು ಪ್ರಾಣದೇವರು. ಸೊ ಸರಸ್ವತಿ ಭಾರತೀಯರು ಬ್ರಹ್ಮವಾಯುಗಳು ನಾಕ್ಷ ತಂದೆ ಇದ್ದಾಗೆ ಅಂತ ಹೇಳ್ಬಿಟ್ಟು ಈ ಅರ್ಥದಲ್ಲಿ ಮರಿಬಾರ್ದು ನಾನು. ಅದಕ್ಕೆ ಪವಮಾನದ ಹೇಳಬೇಕಾದ್ರೆ ಕೂಡ ನೀವು ಹೇಳಬೇಕಾದ್ರೆ ಜನಿತೋತ ವಿಷ್ಣು ಅಂತ ಬರುತ್ತೆ. ವಾಯುದೇವರು ಸ್ತೋತ್ರ ಮಾಡ್ತಾರೆ, ಜನಿತೋತ ವಿಷ್ಣು, ವಿಷ್ಣುವಿಗೆ ಅಪ್ಪ ನೀವು ಅಂತ ಹೇಳಿದ್ರು. ವಿಷ್ಣುವಿಗೆ ಅಪ್ಪ ಹೇಗಾಗ್ತಾರೆ ಅಂದರೆ ವಾದಿರಾಜ ಸಾವಿರದ ಮೊದಲು ಬರೀತಾರೆ, ಭಾವಪ್ರಕಾಶಿಗಳು ಬರೀತಾರೆ. ವಿಷ್ಣುವಿನ ಬಗ್ಗೆ ಹೇಳಿಕೊಡೋದ್ರಿಂದ, ವಿಷ್ಣು ಜ್ಞಾನ ಕೊಡೋದ್ರಿಂದ ವಿಷ್ಣುವಿಗೆ ತಂದೆ ಇದ್ದಾಗೆ ಅಷ್ಟೆ. ಅರ್ಥ ಆಯ್ತಾ? ಜ್ಞಾನ ಕೊಟ್ಟವರು ತಂದೆ, ಮತ್ತು ಅವ್ರ ಬಗ್ಗೆ ಹೇಳಿದವರು ತಂದೆ, ಉತ್ಪಾದಕರು ತಂದೆ. ಉತ್ಪಾದಕತ್ವ ರೂಪ ಪಿತೃತ್ವ ಇಲ್ಲ, ಆದ್ರೆ ಏನಿದೆ, ವ್ಯಂಜಕತ್ವ ರೂಪ ಪಿತೃತ್ವ ಇದೆ. ಅದು ವ್ಯಂಜಕತ್ವ ರೂಪ ಮಾತೃತ್ವನೂ ಇದೆ. ಆ ಅರ್ಥದಲ್ಲಿ ತಿಳ್ಕೋಬೇಕಾದ್ರೆ ಬೇರೆ ಅಲ್ಲ, ಪರಸ್ಪರಂ ಶ್ರೇಷ ಇತಿ ಭಾವ. ಆಗ ನಮಗೆ ಇದು ಅರ್ಥ ಆಗುತ್ತೆ, ವಾಯುಸ್ಥಿತಿಯಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಮಾತರಮೆ ಮಾತರಿಶ್ವನ್ ಪಿತರ ತಲಗುರು ಅಂತ ಹೇಳಬೇಕಾದ್ರೆ, ನಮಗೆ ತಂದೆ ತಾಯಿ ಅಷ್ಟೇ ಅಲ್ಲ, ದೇವರಿಗೂ ತಂದೆ ತಾಯಿ ನೀವು. ಈ ಅರ್ಥದಲ್ಲಿ ಗೊತ್ತಾಯ್ತಾ? ಮಧ್ವಾದಿ ರೂಪಗಳಿಂದ ಅವತಾರವನ್ನು ಮಾಡಿ ವಿಷ್ಣುವಿಜ ಉಪದೇಶ ಮಾಡಿ ನಮಗೆ ಬ್ರಹ್ಮಜ್ಞಾನಕ್ಕೆ ಸಾಧನೆ ಆಗಿರೋದ್ರಿಂದ ನೀವು ಅವರಿಗೂ ತಂದೆ ತಾಯಿ ಇದ್ದಾಗೆ, ನಮಗೂ ತಂದೆ ತಾಯಿ ಹೌದು, ಅವರಿಗೂ ತಂದೆ ತಾಯಿ ಹೌದು. ಅರ್ಥ ಸರಿ ಇರಬೇಕು, ಇಲ್ಲರೂ ತಾರತಮ್ಯ ಹೋಗಿಬಿಡುತ್ತೆ. ಅರ್ಥ ಸರಿಯಾಗಿ ತಿಳ್ಕೊಂಡಾಗ ಏನು ತಪ್ಪ? ಪ್ರಕೃತಿ ಚ ವಾಚು ವ್ಯಂಜಕತ್ವೇನ ಮಾತೃತ್ವ ಪ್ರಾಣಸ್ಯ ಚ ವಾಗ್ ಉತ್ಪಾದಕತ್ವ ತಯೋ ಪರಸ್ಪರಂ ಸಂಶ್ಲೇಷ ಇತಿ ಸಂಶ್ಲೇಷ ಒಟ್ಟಾಗಿರುವಿಕೆ. ಏವಂ ಮಹಿದಾಸೋ ಭಗವಾನ್ ಆಚಾರ್ಯ ಮುನಿಮತ ಭೇದೇನ ಸಂಹಿತಾ ಪ್ರತಿಪಾದ್ಯ ರೂಪಾಣಿ ಉಪದಿಶ್ಯ ಏತದ್ ವಿದ್ಯಾಧಿಕಾರಿ ನಿರೂಪಣ ವಿಷೇಣ ಅಸ್ಯ ಅತಿ ಗೋಪ್ಯತ್ವಮಃ ಇತ್ಯುಚ್ಯತೆ. ಈ ಮುಕ್ತಾಯ ಮಾಡ್ತಾ ಇದ್ದಾರೆ. ಏವಂ ಮಹಿದಾಸಃ ಭಗವಾನ್ ಆಚಾರ್ಯ. ಈ ಉಪನಿಷತ್ತಿಗೆ ಆಚಾರ್ಯ ಉಪದೇಶಕರು ಯಾರು? ಪರಮಾತ್ಮ. ಇತರೇ ರೂಪದ ಪರಮಾತ್ಮ ಹೇಳ್ತಾ ಇದ್ದಾರೆ ಇಲ್ಲಿ. ಆಚಾರ್ಯ ಆಚಾರ್ಯ ಭಗವಂತನ ರೆಫರೆನ್ಸ್ ಅದು. ಮುನಿಮತ ಭೇದೇನ ಸಂಹಿತಾ ಪ್ರತಿಪಾದ್ಯ ರೂಪಾಣಿ ಉಪದಿಶ್ಯ. ಅನೇಕ ಮುನಿಗಳು ಅನೇಕ ರೀತಿ ಹೇಳ್ತಾರೆ ಎಂಬುದನ್ನು ಹೇಳಿ ಒಟ್ಟು ಸಿದ್ಧಾಂತವನ್ನು ತಿಳಿಸಿ. ಎಲ್ಲರಿಗೂ ಸಿದ್ಧಾಂತನೇ ಇದು, ಪೂರ್ಣ ಸಿದ್ಧಾಂತ. ಉಪದಿಶ್ಯ ಏತದ್ ವಿದ್ಯಾಧಿಕಾರಿ ನಿರೂಪಣ ಮಿಷೇಣ. ಈ ವಿದ್ಯೆಗೆ ಅಧಿಕಾರಿಗಳು ಯಾರು? ಅಧಿಕಾರಿ ಶಬ್ದಕ್ಕೆ ಏನೇನು ಅರ್ಥ ಮಾಡ್ಕೋಬಾರದು? ಎಲಿಜಿಬಲ್ ಅಂತ ಅರ್ಥ. ಎಂ ಎಸ್ ಸಿ ಎಲಿಜಿಬಿಲಿಟಿ ಬೇಕು. ಏನ್ ಬೇಕು ಅವನೀಗ? ಬಿ ಎಸ್ ಸಿ ಆಗಿರ್ಲೇಬೇಕು. ಬಿ ಎಲ್ ಹೋದ್ರೆ ಇಲ್ಲ. ಅವನು ಎಂ ಎ ಫಸ್ಟ್ ರ್ಯಾಂಕ್ ಇರ್ಬೋದು, ಎಲಿಜಿಬಿಲಿಟಿ ಇಲ್ಲ. ಬಿ ಎಸ್ ಸಿ ಆಗಿದ್ರೆ ಮಾತ್ರ ಹೇಗೆ ಅವನಿಗೆ ಎಲಿಜಿಬಿಲಿಟಿನೋ ಅದೇ. ಬಿ ಎಸ್ ಸಿ ಏನಾಗಿರ್ಬೇಕು ಅವನು? ಪಿ ಯು ಸಿ ಎಸ್ ಎಲ್ ಸಿ ಆಗಿರ್ಬೇಕು. ಆ ಥರ ಅರ್ಹತೆಗಳು ಶಮದಮಾದಿ ಮತಃ ಅಂಥೇಳಿ ಅರ್ಹತೆಗಳ ಲಿಂಕ್ ಇದೆ. ಈ ಉಪನಿಷತ್ತನ್ನ ಅರ್ಥ ಮಾಡ್ಕೋಬೇಕಾದ್ರೆ ತಿಳಿಬೇಕಾದ್ರೆ ಏನಾಗಿರ್ಬೇಕು ಅಂದ್ರೆ ಅವ್ರಿಗೆ ಇಷ್ಟು ಅರ್ಹತೆ ಇರಬೇಕು. ಗೋಪ್ಯತ್ವ ಮಾಹಿತಿ ಏನು ಅರ್ಹತೆ ಅಂದ್ರೆ ಮೂರು ಅರ್ಹತೆ ಹೇಳಿದ್ದಾರೆ ಆಗಲೇ. ತಾ ಏತಾಹ ಇತಿ ತಾ ಏತಾಹ ಸಂಹಿತಾಹ ಸಂಹಿತಾ ನಾಮಕಾನಿ ತಾನಿ ಇಮಾನಿ ಭಗವದ್ ರೂಪಾಣಿ ಅನಂತೇವಾಸಿನೇ ಅನ್ಯ ವಿದ್ಯಾಸು ಅಶಿಷ್ಯಾಯ ಪ್ರಥಮಂ ನ ಬ್ರೂಯಾತ್. ಯಾರೋ ಒಂದು ಉಪನಿಷತ್ ಪಾಠನ ಶುರು ಮಾಡಕ್ಕೆ ಹೋಗಬೇಡಿ. ಫಸ್ಟು ಏನ್ ಮಾಡ್ಬೇಕು ಅವ್ರಿ? ಫಸ್ಟು ಬೇರೆ ವಿದ್ಯೆಯನ್ನು ತಿಳಿಸಬೇಕಾದಂತ ಅನೇಕ ಗ್ರಂಥಗಳನ್ನು ಹೇಳಿ ಆಮೇಲೆ ಅದಕ್ಕೆ ಅರ್ಹತೆ ಬಂದ್ಮೇಲೆ ಹೇಳ್ಬೇಕೆ ಹೊರತು ಮೊದಲು ಹೇಳ್ಬೋದು. ಎಷ್ಟೋ ಇದರಲ್ಲಿ ಯಾವುದು ಪುಸ್ತಕ ತಗೋತೀರಿ, ಕತೆ ಪುಸ್ತಕನ ಕೊನೆ ಪುಟ ಓದ್ಬಿಟ್ಟು ಏನು ಅರ್ಥ ಆಗುತ್ತೆ ಇದ್ದಕ್ಕಿಂತ ತಗೊಂಡು? ಏನ್ ಮಾಡ್ತಾ ಬರ್ಬೇಕೀಗ? ಮೊದಲಿಂದ ಓದೋದ್ರೆ ಅರ್ಥ ಆಗುತ್ತೆ. ಮೊದಲೇ ಬ್ರಹ್ಮಸೂತ್ರ ಮೊದಲೇ ಇದ್ದ ಪೂರ್ತಿ ಓದಿ ಫುಲ್ ಲಿಂಕ್ ಸಿಗುತ್ತೆ. ಆ ಓದೋ ಕ್ರಮ ಅದು ಶಾಸ್ತ್ರ ಇದ್ದಕ್ಕಿಂತ ಸದಾ ಓದಿ ಅಂದ್ರೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಶಾಸ್ತ್ರ ಕ್ರಮ ಇದೆ ಓದೋದಕ್ಕೋಸ್ಕರ. ಆ ರೀತಿ ಅದಕ್ಕೆ ಅಧಿಕಾರ ಅಂತ ಕರೆಯೋದು. ರಹಸ್ಯ ವಿದ್ಯೆ ಆದ್ರಿಂದ ವಿದ್ಯೆನೇ ಗೊತ್ತಿದ್ರು ರಹಸ್ಯ ವಿದ್ಯೆ ಹೇಳ್ತೀರಿ ನೀವು. ರಹಸ್ಯ ವಿದ್ಯೆ ಹೇಳೋದು ಯಾವಾಗ? ವಿದ್ಯೆ ಹೇಳಿದ್ರೆ ಆಪ್ಷನ್ ಎಲೆಕ್ಟಿವ್ಸ್ ಯಾವಾಗ ಬರುತ್ತೆ? ಜನರಲ್ ಮುಗಿದ್ರೆ ಎಲೆಕ್ಟಿವ್ಸ್ ಹೋಗ್ತಾರೆ. ಆ ಅರ್ಥದಲ್ಲಿ ಅಂಥವ್ರಿಗೆ ಹೇಳಿ. ಇದು ಒಳ್ಳೆಯವರಿಗೆ. ಅಯೋಗ್ಯರಿಗಾದ್ರೆ ಹೇಳಲೇಬೇಡಿ. ಅಯೋಗ್ಯರಿಗಾದ್ರೆ ಹೇಳಲೇಬೇಡಿ. ಯೋಗ್ಯರಿಗಾದ್ರೆ ಯೋಗ್ಯತೆ ತರಿಸ್ಕೊಟ್ಟು ಹೇಳಿ. ಅದು ಹೇಳಲಿಲ್ಲ, ಪವಮಾನ ಮಾಡೋಕ್ಕಂತ ಬಂದ. ನಡೆಯುತ್ತೆ, ಡೇಟ್ ಫಿಕ್ಸ್ ಮಾಡಕ್ಕೆ ಹೋಗ್ಬಾರ್ದು. ಏನ್ ಮಾಡ್ಬೇಕು ಫಸ್ಟು? ಯಾರು ನೀನು ಅಂತ ಕೇಳ್ಬೇಕು. ಪಟ್ಟು ಸಂಧ್ಯಾವನೆ ಮಾಡ್ತೀಯಾ, ಏಕಾದಶಿ ಉಪವಾಸ ಮಾಡ್ತೀಯಾ, ಪೂಜೆ ಮಾಡಿ ಎಲ್ಲ ಕೇಳ್ಬೇಕು. ಹೂ ಅಂದ್ಬಿಟ್ರೆ ಡೇಟ್ ಫಿಕ್ಸ್ ಮಾಡಿ. ಹೂ ಅಲ್ಲ ಅಂದ್ಬಿಟ್ಟು ಏನ್ ಮಾಡ್ಬೇಕಾಗ? ನಿಂಗೆ ಈಗ ಮಾಡಿಸೋದಿಲ್ಲ, ಮಾಡಿಸೋದ್ರೆ ಈಗ ಮಾಡಿಸೋದಿಲ್ಲ. ಫಸ್ಟ್ ಶುರು ಮಾಡು ಅನಂತೆ. ಒಂದು ವರ್ಷ ಆದ್ರೂ ಮಾಡು ಕೊನೆ ಪಕ್ಷ ಬಂತ. ಅಲ್ಲ ವರ್ಷ ಮಾಡ್ಬೇಕು ಅಂತ ಮಾಡು. ನೆಕ್ಸ್ಟ್ ಇಯರ್ ಮಾಡಿಸ್ತೇನೆ. ಅವಾಗ ಏನ್ ಮಾಡ್ತಾನೆ ಅವನು? ಅರ್ಥ ಮಾಡ್ಕೋತಾನೆ. ಆಮೇಲೆ ಒಂದೇ ಮತ್ತೆ ಕಂಟಿನ್ಯೂ ಮಾಡ್ಬಿಡ್ತಾನೆ. ಅದು ಖುಷಿ ಗೊತ್ತಾಗತ್ತೆ, ಮಾಡ್ಬಿಡ್ತಾನೆ. ಅದನ್ನ ಬಿಟ್ಟು ಕಣ್ಣು ಮುಚ್ಕೊಂಡು ಮಾಡಿಸೋದು ತಪ್ಪು, ಮಾಡಿಸೋದಿಲ್ಲ ಗೆಟೌಟ್ ಅಂತ ಹೇಳೋದು ತಪ್ಪು. ಗೆಟೌಟ್ ಅಂದ್ರೆ ಯಥಾ ಪ್ರಕಾರ ರಾಮಾಚಾರ್ಯ ಹತ್ರ ಹೋಗ್ತಾನೋ, ಅವನು ಹಾಳಾಗ್ತಾನೆ, ಶಾಸ್ತ್ರನೂ ಹಾಳು ಮಾಡ್ಬಿಡ್ತಾನೆ. ಇದು ಎಜುಕೇಷನ್. ತಿಳಿಸೋದು ಬೇರೆ, ಬೈಯೋದು ಬೇರೆ. ಬೈಯೋದ್ರಿಂದ ಏನಾಗುತ್ತೆ? ವಿದ್ಯೆ ಬೆಳೆಯೋದಿಲ್ಲ, ಸಮಾಜನೂ ಬೆಳೆಯೋದಿಲ್ಲ. ಯಾವಾಗ ಬೈಯೋದು? ಯಾವಾಗ ಅಂದ್ರೆ ಸಮಾಧಾನ ಭೇದ ಕೊನೆಗೆ ದಂಡ. ಆರಂಭದಲ್ಲೇ ದಂಡ ಶುರುವಾಗ್ಬಿಟ್ರೆ ಪದ್ಯ ಆಗುತ್ತೆ. ಈ ಅರ್ಥದಲ್ಲಿ ವಿದ್ಯೆ ಅಧಿಕಾರ ತಂದುಕೊಡ್ಬೇಕು. ತರ್ಲಕ್ಕೆ ಸಾಧ್ಯತೆ ಹೇಳಲೇಬಾರದು. ಅವನು ಬ್ರಾಹ್ಮಣನಿಗೆ ಹೇಳಕ್ ಆಗೋದೇ ಇಲ್ಲ, ಅವನು ಅರ್ಥ ಮಾಡ್ಕೋತಾನೆ. ಇವನಿಗಾದ್ರೆ ಮುಂದೆ ಹೇಳ್ತೇನೆ ಇದು ತಿಳಿಸ್ಬೇಕು. ಅನ್ಯ ವಿದ್ಯಾಸು ಶಿಷ್ಯತ್ವೇಪಿ ನಾ ಅಸಂವತ್ಸರ ವಾಸಿನೇ ಬ್ರೂಯ. ಅವನು ಒಂದೇ ವಿದ್ಯೆ ಓದ್ಕೊಂಡು ಬಂದ, ಓದಿದ್ದಾನೆ. ಅದು ಅದೇ ವರ್ಷ ಹೇಳಬಾರ್ದು, ಒಂದು ವರ್ಷ ಪೂರ್ತಿ ಪರೀಕ್ಷೆ ಮಾಡಿ ಹೇಳಬೇಕು. ಸಂವತ್ಸರಾಂತಹ ದ್ವಿತ್ರ ಮಾಸ ಮಧ್ಯೆ ವಿದ್ಯಾಂತರಾಧ್ಯಯನಂ ನ ಪೂರ್ಯತೆ. ಯಾತಕ್ಕಾಗಿ ಹೇಳಿದ್ರು ಅಂದ್ರೆ, ಯಾವುದೇ ಒಂದು ಮುಗಿಬೇಕಾದ್ರೆ ಇವ ನಮ್ಮನ್ನು ಕಾನ್ಸೆಪ್ಟ್ ಇದೆ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹೋಗ್ಬೇಕಾದ್ರೆ ಏನಾಗಿರ್ಬೇಕು? ಒನ್ ಇಯರ್ ಆಗ್ಬೋದು, ಗೊತ್ತಾಯ್ತಾ? ಇದಕ್ಕಿದ್ದಾಗ ಜೂನ್ನಲ್ಲಿ ಬರೆದಿದ್ದ ಫಸ್ಟ್ ಇಯರ್ ಅಂತ. ಆಮೇಲೆ ಆಗಸ್ಟ್ ಸೆಕೆಂಡ್ ಇಯರ್ ಅಂತ ಬರಲ್ಲ. ಹೋಗಿನ ಅಂತ ಸಾಧ್ಯ ಇಲ್ಲ, ಒಂದು ವರ್ಷ ಆಗಲೇಬೇಕು. ಡೇಟ್ ಕೊಡಬೇಕಾದ್ರೆ ಕೂಡ ಕಂಪಿಟೇಷನ್ ಆಫ್ ಡಿಗ್ರಿ ಡೇಟ್ ಹಾಕಿರ್ತ, ಕಂಪಿಟೇಷನ್ ಆಫ್ ಪಿ ಜಿ ಅಂತ ಹಾಕಿರ್ತ. ಎರಡಕ್ಕೂ ಡಿಫ್ರೆನ್ಸ್ ಎಷ್ಟಿರ್ಬೇಕು ಸಾಮಾನ್ಯ? ಮಿನಿಮಮ್ 2 ವರ್ಷ ಇರ್ಬೇಕು. ಒಂದು ವರ್ಷ ಹಾಕ್ಬಿಟ್ಟು ಅದೇ ಓದಿ ಅಂತ ಕೇಳ್ತ ಹೋಗ್ತಾನೆ. ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಒಂದೇ ವರ್ಷಕ್ಕೆ ಒಂದು ವಿದ್ಯೆ ಮುಗಿಯೋದಿಲ್ಲ. ಆದ್ದರಿಂದ ಅರ್ಥ ಆಯ್ತಾ? ಅಸಂವತ್ಸರ ವಾಸಿನಿ ಅಂತ ಯಾತಕ್ಕೆ ಹೇಳಿದರು ಅಂದರೆ, ಒಂದು ವಿದ್ಯೆಗೆ ಯಾವ್ದಾದ್ರು ಬರಿಬೇಕು, ಒಂದು ವರ್ಷ ಯೂನಿಟ್ ಅದು. ಒಂದು ವರ್ಷ ಹಾಲು ಹೆಪ್ಪಾಗಿ ತಷ್ಟೇ ಮೊಸರು ಆಗಿಬಿಡುತ್ತಾ? ಸಾಮಾನ್ಯ ನಾಳೆ ಮೊಸರು ಬೇಕಾದ್ರೆ ಇವತ್ತು ಹೆಪ್ಪಾಗ್ತಾ ಇರ್ತಾನೆ. ಆ ಥರ ಒಂದು ದಿವಸ ಬೇಕು. ಕೆಲವಕ್ಕೆ ಒಂದು ದಿವಸ, ಕೆಲವಕ್ಕೆ ಒಂದು ವರ್ಷ, ಕೆಲವಕ್ಕೆ ಕೆಲವು 10 ವರ್ಷಗಳು. ಇಲ್ಲಿ ಮಾತ್ರ ಜನರಲಿ ಒಂದು ವಿದ್ಯೆಗೆ ಎಷ್ಟು ಬೇಕು ಅಂದರೆ, ಒಂದು ವರ್ಷ ಬೇಕು. ಕಿಂತು ಸಂವತ್ಸರ ವಾಸ ಅದಕ್ಕೆ ದ್ವಿತ್ರ ಮಾಸ ಮಧ್ಯೆ, ದ್ವಿ ಅಂದರೆ 2, ತ್ರ ಅಂದರೆ 3, 2-3 ತಿಂಗಳಿಗೆ ಒಂದು ಅಧ್ಯಯನ ಆಗೋದಿಲ್ಲ ಅಂತ ಅರ್ಥ. ಕಿಂತು ಸಂವತ್ಸರ ವಾಸಂ ಕೃತ್ವ ಪರಿಜ್ಞಾತ ವಿಷ್ಣು ಭಕ್ತ್ಯಾದಿ ಶೀಲಸ್ಯ ಶೀಲಾಯ. ಅವನು ವಿಷ್ಣು ಭಕ್ತ ಅಂತ ನಮಗೆ ಕನ್ಫರ್ಮ್ ಆಗೋಯ್ತು. ಅವನು ಬಂದ ಯಾರೋ ಊಟಕ್ಕೆ ಬಂದಾಗ ಇಲ್ಲ ಇಲ್ಲ ಪೂಜೆ ಆಗಿಲ್ಲ ಬರಲ್ಲ ಅಂದ, ದೀಕ್ಷೆ ಇದೆ ಅಂತ ಅರ್ಥ ಆಯ್ತು. ಒಂದೊಂದು ಹೇಳ್ತಾ ಬಂದ, ನಾಳೆ ಏನು ಮಾಡ ಇಲ್ಲ, ನಾಳೆ ಏಕಾಸಿ ಮಾಡಲಿಕ್ಕೆ ಆಗೋದಿಲ್ಲ ಅಂದ. ಈ ಕಮಿಟ್ಮೆಂಟ್ ಅರ್ಥ ಮಾಡ್ಕೋಬೇಕು. ಅವನಿಗೆ ದೀಕ್ಷೆ ಅದಕ್ಕೇನು ಪರವಾಗಿಲ್ಲ, ಯಾರು ನೋಡಲಿಲ್ಲ ತಾನೇ ಓಕೆ ಅಂದ್ಬಿಟ್ಟು ಆ ಥರ ಮಾಡಲಿಕ್ಕೆ ಬರೋದಿಲ್ಲ. ದೀಕ್ಷೆ ಎಂಬುದು ಯಾವುದು ಒಳಗಿಂದ ಬರು, ಹೊರಗಿಂದ ದೀಕ್ಷೆ ತರಲಿಕ್ಕೆ ಬರೋದಿಲ್ಲ, ಒಳಗಿಂದ ಬರಬೇಕಾದ್ರಿಂದ ಅದಿದೆ ಎಂದು ಗೊತ್ತಾಗಬೇಕು, ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗಬೇಕು. ಈ ಶಿಷ್ಯನಿಗೆ ಹೇಳಿದರೆ ವಿದ್ಯೆ ತಿಳ್ಕೊತಾನೆ ಬೆಳೆಸ್ತಾನೆ ಎಲ್ಲ ಅರ್ಥ ಆಗಬೇಕು. ಇನ್ಚಾರ್ಜ್ ಕೊಡಬೇಕಾದ್ರೆ ಅವನು ಪ್ರೊಟೆಕ್ಟ್ ಮಾಡಬೇಕು, ಅದನ್ನು ಡೆವಲಪ್ ಮಾಡಬೇಕು. ಆ ವಿಶ್ವಾಸ ಬಂದ ಮೇಲೆ ಮಾತ್ರ ಹೇಳಬೇಕಾದ್ರಿಂದ ಇಲ್ಲದ ಹೋದರೆ ವಿದ್ಯೆಗೆ ಬೆಲೆ ಇಲ್ಲ. ಪರಿಜ್ಞಾತ ವಿಷ್ಣು ಭಕ್ತಾದಿ ಶೀಲಾಯ ಅನ್ಯವಿದ್ಯಾಸು ಶಿಷ್ಯಾಯ ಬ್ರೂಯಾದಿತಿ ಭಾವ ಅಂತವನು ಹೇಳಬೇಕು. ವೈಷ್ಣವತ್ವಾದಿ ಗುಣಯುಕ್ತತ್ವೇಪಿ ಅಪ್ರವಕ್ತ್ರೇ ವ್ಯಾಖ್ಯಾನ ಶಕ್ತಿ ಹೀನಾಯ ನ ಬ್ರೂಯಾ. ವೈಷ್ಣವತ್ವಾದ ಶಕ್ತಿ ಇದ್ರೂ ಕೂಡ ಅವನಿಗೇನಿಲ್ಲ, ವಕ್ತೃತ್ವ ಶಕ್ತಿ ಇಲ್ಲ. ಅದಕ್ಕೆ ಹಿಂದಿನ ಕಾಲದ ಪಾಠ ಹೇಗೆ ಅಂತ ಕೇಳಿದರೆ, ಇವತ್ತು ಹೇಳಿದ ಪಾಠ ಮರುದಿವಸ ಒಪ್ಪಿಸ್ಬೇಕು ಅವರು, ಗೊತ್ತಾಯ್ತಾ? ಒಪ್ಪಿಸಿದ್ರೆ ಮುಂದಿನ ಪಾಠ, ಇವತ್ತು ಒಪ್ಪಿಸ್ಲಿಕ್ಕೆ ಅಂತ ತಿಳ್ಕೊಂಡು ಅವತ್ತು ಪಾಠ ಇಲ್ಲ, ಮತ್ತೆ ಮರುದಿವಸ ಒಂದು ಒಪ್ಪಿಸ್ಬೇಕು. ಈ ವರ್ಷ ಪಾಸ್ ಆದಮೇಲೆ ಮುಂದುವರ್ಸ್ಲಿಕ್ಕೆ ಹೇಗೆ ಹೋಗ್ಬೇಕು, ಆ ಒಂದು ಬಂಧನ ಇತ್ತು. ಈಗ ಆ ಥರ ಬಂಧನ ಇಲ್ಲ, ಇದ್ರೇನಾಗುತ್ತೆ, ಪಾಠ ನಿಂತು ಹೋಗ್ಬಿಡುತ್ತೆ ಚಿಕ್ಕ. ಅದರಿಂದ ಅದು ಆಗೋದಿಲ್ಲ. ಆದರೆ ಏನು ಮಾಡಬೇಕು, ಯಾವಾಗಲೂ ಅದು ಒಪ್ಪಿಸ್ಬೇಕು, ಅರ್ಥಾರ್ಥ ಒಪ್ಪಿಸ್ಬೇಕು. ಇಲ್ಲ ಹಾಗಾಗಿದೆ, ಹಾಗೆ ಶ್ರವಣ ಮಾತ್ರ ಆಗ್ತದಾಗ. ಕಿಂತು ಸಂವತ್ಸರ ವಾಸಂ ವೃತ್ಪ ಪರಿಜ್ಞಾತ ವಿಷ್ಣು ಭಕ್ತಾದಿ ಆಯ್ತಲ್ಲ, ಗುಣಯುಕ್ತ ಅಪ್ರವಕ್ತ್ರೇ ವ್ಯಾಖ್ಯಾನ ಶಕ್ತಿ ಹೀನಾಯ ನ ಬ್ರೂಯಾ. ಕಿಂತು ಅದಕ್ಕೆ ಲೆಕ್ಚರ್ ಪೋಸ್ಟ್ಗೆಲ್ಲ ಅಪಾಯಿಂಟ್ ಮಾಡಬೇಕಾದ್ರೆ ಜನರಲ್ಲಿ ಏನು ಮಾಡ್ತಾರೆ, ಎಲ್ಲ ಮಾರ್ಕ್ಸ್ಗಳು ಇಂಟರ್ವ್ಯೂ ಎಲ್ಲ ಮುಗಿಸಿಬಿಟ್ಟು ಒಂದು ಕ್ಲಾಸ್ ತೊಗೊಳಕ್ಕೆ ಹೇಳ್ತಾರೆ, ಪ್ರಾಕ್ಟಿಕಲಾಗಿ ಒಂದು ಕ್ಲಾಸ್ ತೊಗೊಳ್ಳಿ ಅಂತ ಹೇಳ್ತಾರೆ. ಅವನು ಹೇಗೆ ತೊಗೊಳ್ತಾನೆ, ಇವರು ಅಬ್ಸರ್ವ್ ಮಾಡ್ತಾರೆ. ಹುಡುಗ ರೆಸ್ಪಾನ್ಸ್ ಆಗಿತ್ತು ಅದನ್ನು ನೋಡ್ತಾರೆ. ಅವನು ಸ್ಯಾಟಿಸ್ಫ್ಯಾಕ್ಟ್ರಿ ಅನಿಸಿದ್ರೆ ಇದೆಲ್ಲ ಅವನಿಗೇನಿಲ್ಲ ಅಂತ ಆಯ್ತು. ಈಗ ಹೋಗ್ತಿರ್ತ ಇಲ್ಲ ಅಂದಮೇಲೆ ಬೇರೆ ಕೆಲಸ ಕೊಡ್ಬೋದು, ಆ ಕೆಲಸ ಕೊಡೋಕ್ಕಾಗೋದಿಲ್ಲ. ಆ ಕೆಲಸ ಚೆನ್ನಾಗಿತ್ತು ನಾನು ಕೊಡಬೇಕು. ಆ ಉದ್ದೇಶ ಏನಂದರೆ ಅವಮಾನ ಮಾಡಿದ ಪ್ರಶ್ನೆ ಅಲ್ಲ ಇದು, ಪರ್ಪಸ್ ಸರ್ವಾಗಬೇಕು. ಅವ್ನು ಅಪಾಯಿಂಟ್ ಮಾಡ್ಕೊಂಡ್ರೆ ಪರ್ಪಸ್ ಸರ್ವ್ ಕೂಡನೇ ಡ್ರೈವಿಂಗ್ ಕೊಟ್ಟು ಏನು ಮಾಡ್ತೀರಿ ನೀವೀಗ, ಭಾರಿ ನಮ್ಮವನ್ನ ಕೊಟ್ಬಿಟ್ರೆ ಕೂಡನೇ ಡ್ರೈವಿಂಗ್ ಕೊಟ್ಟರೆ ಅವನು ಹೋಗ್ತಾನೆ, ಕೂತವನು ಹೋಗ್ತಾನೆ, ಕೊಡಕ್ಕೆ ಎಲಿಜಿಬಿಲಿಟಿ ಬೇಕು ಅದಕ್ಕೆ. ಆ ಅರ್ಥದಲ್ಲಿ ಪರೀಕ್ಷೆಯ ಉದ್ದೇಶ ಕಲ್ಯಾಣನೇ ಹೊರತು ನಿಂದೆ ಅಲ್ಲ. ಇಂತು ವಿಶಿಷ್ಟ ವ್ಯಾಖ್ಯಾನಾದಿ ಗುಣ ಸಂಪನ್ನಾಯ ಬ್ರೂಯಾದಿತ್ಯ ಆಚಾರ್ಯ ಮಹಿದಾಸ ಪ್ರಭೃತಯ ಆಚಕ್ಷತೆ. ಈಗೆಲ್ಲ ಮಹಿದಾಸರು ಮೊದಲಾದ ಮಹಾಜ್ಞಾನಿಗಳೆಲ್ಲ ಹೇಳಿರೋದ್ರಿಂದ ಇದನ್ನು ಫಾಲೋ ಮಾಡಬೇಕು ಅಂತ ಅರ್ಥ. ಕೆಲವು ಉಪನಿಷತ್ತು ಮುಗಿತು, ಆಚಾರ್ಯ ಭಾಷ್ಯ ಮುಗಿಸ್ತಾ ಇದ್ದಾರೆ. ಭಾಷ್ಯದಲ್ಲಿ ಕೊನೆಗೆ ಇಡೀ ಇದನ್ನು ಸಾಮಾನ್ಯ ಆಚಾರ ಆರಂಭದಲ್ಲಿ ಮಂಗಳ ಮಾಡ್ತಾರೆ, ಕೊನೆಗೆ ಎರಡು ಮಂಗಳ ಮಾಡ್ತಾರೆ. ಮೊದಲನೇ ಮಂಗಳ ಈಗ ಸರ್ವೈಶ್ಚ ವೈದಿಕ ಪದೈಹಿ ಅಪಿಲೋಕ ಶಬ್ದೈಹಿ ಮೇಘ ಅಗ್ನಿ ವಾರಿಧಿ ತಲಾದಿ ರವೈಶ್ಚ ಸರ್ವೈಹಿ ಏಕೋ ಹಿ ಧೇಯ ಪರಿಪೂರ್ಣ ಗುಣ ಪ್ರಿಯೋಳಂ ನಾರಾಯಣೋ ಮಮ ಸದೈವ ಸುತುಷ್ಟಿ ಮೇತು. ಇದು ಮೊದಲನೇ ಮಂಗಳ ಶ್ಲೋಕ ಇದೆ. ಇಡೀ ಉಪನಿಷತ್ತರ ಸಾರಾಂಶ ಒಂದು ಶ್ಲೋಕ, ಇಡೀ ಉಪನಿಷತ್ತಿನ ಎಲ್ಲ ಅರ್ಥನೂ ಹೇಳ್ಬಿಟ್ಟಿದ್ದಾರೆ ಆಚಾರ್ಯ. ಹೇಗೆ ಅಂದರೆ ಉಪನಿಷತ್ ಏನು ಹೇಳ್ತಾ ಇದೆ ಅಂದರೆ ಸರ್ವೈಶ್ಚ ವೈದಿಕ ಪದೈಹಿ, ಯಾವುದೇ ವೈದಿಕ ಪದ ಆಗಿರಲಿ ಅದೇನು ಹೇಳುತ್ತೆ, ವಿಷ್ಣುವನ್ನು ಹೇಳುತ್ತೆ. ಆಮೇಲೆ ಲೌಕಿಕ ಲೋಕ ಶಬ್ದೈಹಿ, ಯಾವುದೇ ಲೋಕ ಶಬ್ದ ವಿಷ್ಣುವನ್ನೇ ಹೇಳುತ್ತೆ. ಇದಿಟ್ಕೊಂಡೆ ರಾಘವೇಂದ್ರ ಸ್ವಾಮಿ ಪ್ರಾತಃ ಸಂಕಲ್ಪದಲ್ಲಿ ಶುರು ಮಾಡಿದ್ದೆ ಹಾಗೆ ಅಂತ. ಲೌಕಿಕ ವೈದಿಕ ಭೇದ ಭಿನ್ನ ಭಿನ್ನ ವರ್ಣಾತ್ಮಕ ಆಶೇಷ ಶಬ್ದಾರ್ಥ ರುಗಾದಿ ಸರ್ವ ವೇದಾರ್ಥ ಶುರು ಮಾಡಿಬಿಡ್ತಾರೆ. ಲೌಕಿಕ ವೈದಿಕ ಭೇದ ಭಿನ್ನ, ಅದೇ ರೀತಿ ಇಲ್ಲಿ ಮಾತಾವೆಲ್ಲ ಕೂಡ ಸರ್ವೈಶ್ಚ ವೈದಿಕ ಪದೈಹಿ ಅಪಿ ಲೋಕ ಶಬ್ದೈಹಿ. ವೈದಿಕ ಪದ ಅಂದ್ರೇನು, ಯಾವುದು ವೇದವಾಕ್ಯ ಕೊಟ್ಟ ವಿಷ್ಣುವನ್ನು ಹೇಳುತ್ತೆ. ಲೌಕಿಕ ಶಬ್ದಕ್ಕೆ ಎರಡು ಅರ್ಥ ಮತ್ತೆ, ಎಲ್ಲಿ ಬಂದಿದೆ ಲೋಕ ಶಬ್ದ ನೆನಪಿದೆಯಾ? ದ್ವಾಮ್ಯವೋ ಪುರುಷವೋ ಲೋಕೇ ಶರಶ್ಚಾಕ್ಷರ ಏ ವಚ. ಲೋಕೆ ಅಂತ ಹೇಳಿದ್ರೆ ಪೌರುಷೇಯ ಗ್ರಂಥ ಅಂತ ಹೇಳಿದ್ದಾರೆ. ಸೊ ಪೌರುಷೇಯ ಗ್ರಂಥಗಳಲ್ಲಿ ವೈದಿಕ ಗ್ರಂಥಗಳಲ್ಲಿ ಯಾವುದೇ ಪದ ಯಾವುದೇ ಅಕ್ಷರ ಏನೇ ಬಂದರೂ ಕೂಡ ಅದು ವಿಷ್ಣುವಾಚಕ. ಇನ್ನೊಂದು ಲೌಕಿಕ ಅಂದರೆ ನಮ್ಮದು ಇಂಗ್ಲೀಷು ಮೊದಲ ಯಾವುದೇ ಭಾಷೆ ಆಗಿರಲಿ, ನಮ್ಮ ನಿತ್ಯ ದಿನತ್ಯದ ಮಾತುಗಳೇ ಆಗಿರಲಿ, ಅವು ಕೂಡ ಏನೇನು ಹೇಳ್ತಾ ಇದೆ, ಅದು ವಿಷ್ಣುವನ್ನೇ ಹೇಳ್ತಾ ಇದೆ. ಅದಕ್ಕೆ ಇದು ಓದಿರಬೇಕು. ಅನ್ಯತ್ರ ಅನ್ಯತ್ರ ಉಪಸ್ಥಿತ ಶಬ್ದಗಳಿವೆಯಲ್ಲ ಅದು ಗೊತ್ತಿರಬೇಕು. ಯಾವುದೇ ಶಬ್ದ ತಗೊಂಡ್ರು ವಿಷ್ಣುವಾಚಕವಾಗತ್ತೆ, ಅದು ಭಾರಿ ಶ್ರೇಷ್ಠ. ಸರ್ವೈಹಿ ಅಲ್ಲಲ್ಲ, ಯಾವ ಬದಲದ ಒಂದೊಂದೇ ಸ್ಟೆಪ್ ತಗೊಳ್ಳಿ. ಯಾವ ಲೋಕ ಕೆಟ್ಟ ಕೆಟ್ಟ ಭಾಷೆ ಆಗಿರಲಿ, ಬೇಕಾದ್ರೆ ಎಷ್ಟು ಕೆಟ್ಟ ಭಾಷೆ ಆಗಿದ್ರು ಕೂಡ ಆ ಭಾಷೆಯ ಅಕ್ಷರಗಳನ್ನು ತಿರ್ಬೇಕಲ್ಲ, ವರ್ಣ ಅಂತ ಇರ್ಬೇಕಲ್ಲ. ವರ್ಣಗಳಿದ್ದಾಗ ಅಜ ಆನಂದಾದಿ ರೂಪಗಳನ್ನು ತಿದಿಯಲ್ಲ, ಮತ್ತೆ ಬೇರೆ ಹೇಳೋ ಚಾನ್ಸ್ ಇಲ್ವಲ್ಲ, ಗೊತ್ತಾಯ್ತಾ? ಮತ್ತೆ ಯಾವುದೇ ಭಾಷೆ ತಗೊಂಡ್ರು ಕೂಡ ವರ್ಣಮಾಲೆ ಅಂತಿದೆ, ಅದಕ್ಕೆ ವರ್ಣಮಾಲೆ ರೆಡ್ಯೂಸ್ ಮಾಡಿದ್ರೆ ಆ ಏನೇ ಆಗೋದು ಕೊನೆಗೆ. ಅದಾದ ತಕ್ಷಣ ಅಜ ಆನಂದಾದಿಗಳೇ ಬರಬೇಕು, ಬೇರೆ ಧಾರಣೆ ಇಲ್ಲ ಅಂದಮೇಲೆ. ಅಲ್ಲ, ಯಾವ ಭಾಷೆ ಯಾವ ದೇಶದ ಭಾಷೆ ಬೇಕಾದರೂ ಆಗ್ಬೋದು. ಆ ರೀತಿ ನೀವು ಹಠ ಮಾಡಿಬಿಟ್ರೆ ಕನ್ನಡನೇ ದಾಸ ಸಾಹಿತ್ಯನೇ ಹೋಗ್ಬಿಡತ್ತೆ, ಗೊತ್ತಾಯ್ತಾ? ಬೇರೆ ಯಾವ ಯಶೋಧಾದೇವಿ ಹಾಲು ಬಸರು ಕಡಿಬೇಕಾದ್ರೆ ಕೃಷ್ಣನ ಮಹಿಮೆ ಹೇಳ್ತಕ್ಕಂತಹ ಪ್ರಾಕೃತದ ಹಾಡುಗಳನ್ನು ಹೇಳ್ತಾ ಇದ್ರು ಅಂತ ಹೇಳ್ತಾರೆ. ಅದು ಆ ಕಡೆ ಗುಜರಾತ್ ಅಂತ ಕನ್ನಡ ಅಂತ ಆಗಿರಲಿಲ್ಲ, ಅಂದರೆ ಬೇರೆ ಭಾಷೆ ಯಾಕೆ ಆಗಲಿಲ್ಲ? ಅದೀಗ ವಿಷ್ಣು ಇಲ್ಲೂ ಸ್ವಾರಸ್ಯ, ಬೇರೆ ಭಾಷೆಗಳನ್ನು ದೇವರ ಸ್ತೋತ್ರ ಮಾಡಿದ್ರು ದೇವರ ಸ್ತೋತ್ರ ಅಷ್ಟೇ ಅಲ್ಲ, ಬೇರೆ ಭಾಷೆಗಳಲ್ಲಿ ಯಾರನ್ನೇ ಬೈದು ಏನೇ ಮಾಡಿದ್ರು ಏನದೋ ದೇವ್ರನ್ನ ವಿಷಯ ಹೇಳಿ, ಗೊತ್ತಾಯ್ತಲ್ಲ? ಅದೆಲ್ಲ ಆಚಾರ ಹೇಳಿದ್ದಾರೆ ತುಂಬ ಸರ. ತುಚ್ಛ ದೇವ್ರ ಹೆಸರು, ಅದು ತುಚ್ಛ ಕೆಟ್ಟ ಪದ, ಅದು ದೇವ್ರ ಹೆಸರು. ಅದು ದುಃಖಿ ದೇವ್ರ ಹೆಸರು, ಹೇಗೆ ಬಂದ ತಿಳ್ಕೊಬೇಕು, ವ್ಯತ್ಯಾಸ ಇದೆ. ತುಚ್ಛಾಸೌ ಛನ್ನಶ್ಚ ತು ಪ್ಲಸ್ ಛ ಇದೆ. ತು ಅಂದ್ರೇನು? ತುದತೀತಿ ತುತ್ ಸರ್ವ ಪ್ರೇರಕನಾಗಿದ್ದಾನೆ. ಛ ಅಂದ್ರೇನು? ಛನ್ನ ಕಣ್ಣಿಗೆ ಕಾಣದಾಗಿದ್ದಾನೆ, ಒಳಗಿನ ಅರ್ಥ. ಅದಕ್ಕೇನಂತಾರೆ? ನಿರ್ವಚನ. ನಿರ್ವಚನ ಮಾಡಿದಾಗ ಯಾವುದೇ ಪದದ ಯಾವುದೇ ಭಾಷೆ ಯಾವುದೇ ಪದವಾಗಿದ್ರು ಕೂಡ ಯಾರನ್ನು ಹೇಳುತ್ತದ? ವಿಷ್ಣುವನ್ನು ಹೇಳುತ್ತೆ. ಇದು ಬಹಳ ಮುಖ್ಯ. ಅದನ್ನೇ ಹೇಳ್ತಿರೋದು. ಬ್ರಹ್ಮಸೂತ್ರದ ಕೊನೆಯ ಪಾದ ಪೂರ್ತಿ ಅದಕ್ಕೆ ಇರೋದು. ಕೊನೆ ಪಾದ ಏನಂತಿದೆ? ಅನ್ಯತ್ರೈವ ಪ್ರಸಿದ್ಧ ಶಬ್ದಗಳನ್ನು ಸಮನ್ವಯ ಮಾಡ್ತಾರೆ. ಅನ್ಯತ್ರೈವ ಪ್ರಸಿದ್ಧ ಅಂದ್ರೆ, ಅನ್ಯತ್ರೈವ ಪ್ರಸಿದ್ಧ ಅಂದ್ರೆ ಏನು? ದೇವ್ರ ವಿಷಯ ಹೇಳೋ ಚಾನ್ಸಸ್ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಅಂತ ಪದಗಳು ದುಃಖಿ, ದೇವ್ರು ಹೇಳೋ ಚಾನ್ಸ್ ಇದೆಯಾ ಅದು? ಯಾಕೆ ದೇವ್ರು ಯಾರು? ಆನಂದ ಪೂರ್ಣ. ದುಃಖಿ ಅನ್ನೋ ಪದ ಹೇಗೆ ಹೇಳುತ್ತೆ ತಕ್ಷಣ ಆಚಾರ? ದುಃಖಿ ಅನ್ನೋ ಪದ ಹೇಳುತ್ತೆ. ಯಾತಕ್ಕೆ? ದುಃಖಿ ಅನ್ನೋ ಪದಕ್ಕೆ ಎರಡು ಅರ್ಥ ಇದೆ. ಏನಂತ ಅರ್ಥ ಇದೆ? ಮೊದಲನೇ ಅರ್ಥ ಸ್ವಾತಂತ್ರ್ಯ, ಎರಡನೇ ಅರ್ಥ ತದ್ಗತತ್ವ. ಎರಡು ಇದ್ದಾಗ ಅದು ಸರಿ. ದೇವರಲ್ಲಿ ದುಃಖಿ, ದುಃಖಿ ಅಂದ್ರೆ ಧನಿ ಅಂದ್ರೆ ಏನು? ಧನದ ಸ್ವಾಮಿ. ಹೌದಾನೆ? ದುಃಖಿ ದುಃಖದ ಸ್ವಾಮಿ, ಕರೆಕ್ಟ್ ಆಯ್ತಲ್ಲ. ದೇವರು ದುಃಖದ ಸ್ವಾಮಿ, ಅದಕ್ಕೆ ದುಃಖ ಕೊಡ್ತಾನೆ. ದುಃಖದ ಸ್ವಾಮಿ ಕರೆಕ್ಟ್ ಆಯ್ತದ. ಇನ್ನು ಎರಡನೇ ಅರ್ಥ ಇದೆ, ದುಃಖಾನುಭವಿ. ಆ ಅರ್ಥ ಕೊಡೋದಿಲ್ಲ ದೇವರಿಗೆ. ದುಃಖಾನುಭವ ಮಾಡ್ತಾನೆ ಎಂಬ ಅರ್ಥ ಕೊಡೋದಿಲ್ಲ, ಅದು ದುಃಖದ ಸ್ವಾಮಿ ಎಂಬ ಅರ್ಥ ಕೊಡುತ್ತೆ. ಸರಿ ಹೋಯ್ತಲ್ಲ, ಏನು ಸಮಸ್ಯೆನೇ ಇಲ್ಲ. ಇದು ಆಚಾರ್ಯ ದೊಡ್ಡ ಅಪೂರ್ವ ಕಾಂಟ್ರಿಬ್ಯೂಷನ್. ಅದು ಓದ್ದವರಿಗೆ ಈ ಮಾತು ಅರ್ಥ ಆಗುತ್ತೆ. ಇದಿಷ್ಟು ಸಮನ್ವಯ ಅಧ್ಯಾಯ ಪೂರ್ತಿ ಸಾರಾಂಶ. ಸರ್ವೈಶ್ಚ ವೈದಿಕ ಪದೈಹಿ, ಇನ್ನೂ ಬಿಡಿಸ್ಬಿಟ್ರೆ ಸರ್ವೈಹಿ ಅಂದ್ರೆ ಏನು? ತತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ, ಉಭಯತ್ರಾಪಿ ಪ್ರಸಿದ್ಧ, ಅನ್ಯತ್ರ ಇವ ಪ್ರಸಿದ್ಧ, ಎಲ್ಲ ಬಿಡಿಸ್ಕೊಂಡ್ಬಿಟ್ರೆ ಬ್ರಹ್ಮಸೂತ್ರ ಪೂರ್ತಿ ಬರುತ್ತಾಗ. ಲೋಕಶಬ್ದೈಹಿ ಮೇಘ ಅಗ್ನಿ ವಾರಿಧಿ ತಲ ಆದಿರವೈಹಿ, ಎಷ್ಟು ಬಿಡಿಸ್ತಾರೆ ಮತ್ತೆ ನಿಮ್ಮ ಪದಕ್ಕಿಂತ ಮುಂದೆ ಹೋಯ್ತು ಇನ್ನು ಕೂಡ. ಎಲ್ಲಿ ಬಂತು ಅಂದ್ರೆ ಕೆಲವೆಲ್ಲ ಧ್ವನ್ಯಾತ್ಮಕ ಶಬ್ದ ಅಂತ ಕರೀತಾರೆ. ಧ್ವನ್ಯಾತ್ಮಕ ಶಬ್ದ ಅಂದ್ರೆ ಏನು? ವರ್ಣಗಳಿಲ್ಲ, ಬರೀ ಶಬ್ದ ಮಾತ್ರ ಕೇಳಿಸುತ್ತೆ, ಪಟ್ ಅಂತ ಹೇಳುತ್ತೆ. ಈ ದೇವ್ರನ್ನ ಹೇಳುತ್ತೆ ಆಚಾರ ಹೇಳ್ತಾರೆ. ಮೇಘ ಅಗ್ನಿ ವಾರಿಧಿ ತಲ. ಮೇಘ ಶಬ್ದ ಅಂದ್ರೆ ಗುಡುಗು, ಅಗ್ನಿ ಶಬ್ದ ಅಂದ್ರೆ ಜೋರ ಹೋಮ ಮಾಡ್ತಿರ್ತಾರೆ, ಜರಿಸ್ತಾ ಇರುತ್ತದೆ, ಜ್ವಲನ ಅಂತ ಕರೀತೇವೆ ಆ ಶಬ್ದ. ಆಮೇಲೆ ವಡವಡವಡ ಶಬ್ದ ಮಾಡುತ್ತೆ. ವಾರಿಧಿ ಸಮುದ್ರದ ಘೋಷ. ಸಮುದ್ರ ಹತ್ರ ಹೋದರೆ ಇನ್ನು ನೀವು ಕಂಡೇ ಇರೋದು ಸಮುದ್ರ, ಶಬ್ದಕ್ಕೆ ಬೀಳ್ಬಿಡ್ತಿರುತ್ತಾಗ್ಲೇನೆ ಭೋರ್ ಗರಿತಾ ಇರುತ್ತೆ. ಭೋರ್ ಗರಿಯೋದು ಅಂತ ಕರೀತಾರಲ್ಲ ಆ ಶಬ್ದ ಯಾರನ್ನ ಹೇಳುತ್ತೆ? ಇದನ್ನೆಲ್ಲ ಆಚಾರ್ಯರು ಹೆಚ್ಚು ಬಿಡಿಸಿರೋದು ಎಲ್ಲಿ ಅಂದ್ರೆ ಕರ್ಮ ನಿರ್ಣಯದೊಳಗೆ. ಕರ್ಮ ನಿರ್ಣಯ ಎಲ್ಲ ಡಿಟೇಲ್ ಎಲ್ಲ ಬಿಡ, ಅಲ್ಲಿ ಲೊಚ್ಚಗುಟ್ಟುತ್ತೆ. ಅದು ವಿಷ್ಣು ಸರ್ವೋತ್ತಮ ಅಂತ ಹೇಳುತ್ತೆ ಅಂತ ಹೇಳುತ್ತೆ. ಅಲ್ಲಿ ಲೊಚ್ಚಗುಟ್ಟೋದು ಪ್ರತಿಯೊಂದು ಪದ, ಯಾವುದೇ ಶಬ್ದ ಯಾವುದೇ ಪ್ರಾಣಿ ಏನೇ ಶಬ್ದ ಮಾಡಿದ್ರು ಅದು ವಿಷ್ಣು ವಾಚಕ. ಇನ್ನು ತಳ, ತಳ ಅಂದ್ರೆ ಚಪ್ಪಾಳಿ ಹೊಡೆಯೋದು. ಚಪ್ಪಾಳಿ ಹೊಡೆಯೋ ಕೂಡ ಏನೇಳುತ್ತೆ? ವಿಷ್ಣು ಸರ್ವೋತ್ತಮ ಅಂತ ಹೇಳುತ್ತೆ. ತಳಾದಿ ರವೈಶ್ಚ ಸರ್ವೈ, ರವ ಅಂದ್ರೆ ಧ್ವನಿ, ರವ ಅಂದ್ರೆ ಧ್ವನಿ. ಅದಕ್ಕೆ ನೀರವವಾಗಿತ್ತು ಅಂತ. ನೀರವವಾಗಿತ್ತು ಅಂದ್ರೆ ಏನು? ನಿಶಬ್ದವಾಗಿತ್ತು. ಅದಿಲ್ಲಿ ಸ ರವಾದಿ ರವೈಶ್ಚ ಸರ್ವೈಹಿ, ಸರ್ವೈಹಿ ಅಂತ ಹೇಳಿದ್ರಿಂದ ನಾಲ್ಕೈದು ಹೇಳಿದ್ರು ಕೂಡ ನಾಲ್ಕೈದಲ್ಲ, ಎಲ್ಲವನ್ನೂ ತಗೊಂಡ್ಬಿಡ್ಬೇಕು. ಮಕ್ಕಳು ಅಳುತ್ತೆ ಅಂತ ತಿಳ್ಕೊಬೋಣ, ಅದು ದೇವರು ಸರ್ವೋತ್ತಮತ್ವನೇ ಹೇಳು. ಅಳುವ ಧ್ವನಿ, ನಗುವ ಧ್ವನಿ, ಹಾಸ್ಯ ಅಪಹಾಸ್ಯ ಯಾವುದೇ ಆಗಿರಲಿ, ವಿಷ್ಣು ಸರ್ವೋತ್ತಮತ್ವನೇ ಎಂಡ್ ಆಗಬೇಕು. ಏಕೋಭಿಧೇಯ ಪರಿಪೂರ್ಣ ಗುಣ ಪ್ರಿಯೋಲಂ. ಈ ಪರಮ ವಿಷ್ಣುವನ್ನೂ ಹೇಳುತ್ತೆ ಅಂತ ಹೇಳಬಾರದು, ವಿಷ್ಣುವನ್ನೇ ಹೇಳುತ್ತೆ ಅಂತ ಹೇಳಬೇಕು. ವಿಷ್ಣುವನ್ನೂ ಹೇಳುತ್ತೆ ಅಂತ ಹೇಳಿದ್ರೆ ವಿಷ್ಣು ಏನಾಗ್ತಾನೆ? ನನಗೆ ಸೆಕೆಂಡರಿ ಆಗಿಬಿಡ್ತಾನೆ. ವಿಷ್ಣುವನ್ನು ಫಸ್ಟ್ ಹೇಳಿ ಅವರು ಉಳಿದವ್ರನ್ನ ಹೇಳುತ್ತೆ ಅಷ್ಟೇ ಹೊರತು. ಏಕೋಭಿಧೇಯ ಮತ್ತು ಏಕತ್ವೇನೈವ ಅಭಿಧೇಯ, ಬರೀ ವಿಷ್ಣುವನ್ನು ಸುಮ್ಮನೆ ಹೇಳೋದಿಲ್ಲ. ಏನಂತ ಹೇಳ್ತಾ ಇದೆ? ಸರ್ವೋತ್ತಮ ಅಂತ ಹೇಳ್ತಾ ಇದೆ, ಸ್ವತಂತ್ರ ಅಂತ ಹೇಳ್ತಾ ಇದೆ, ಪರಿಪೂರ್ಣ ಗುಣ. ಪರಮಾತ್ಮ ಏನಾಗಿ ನಾರಾಯಣಾಯ ಪರಿಪೂರ್ಣ ಗುಣಾರಣವಾಯ, ಪರಿಪೂರ್ಣ ಗುಣ ಗುಣಪೂರ್ಣ, ಪರಿಪೂರ್ಣ ಪೂರ್ಣ ಗುಣಪೂರ್ಣ, ಪರಿಪೂರ್ಣ ಗುಣಪೂರ್ಣ. ಇದು ದೇವರ ಮಹಿಮೆ ಇದೆ. ಅಂದ್ರೆ ಅಬ್ಸಲ್ಯೂಟ್ ಸೆನ್ಸ್. ಅದಕ್ಕೆ ಎಷ್ಟು ಹೇಳಿದ್ರು ಅದಕ್ಕೆ ಮತ್ತೆ ಹೇಳಕ್ಕೆ ಎಂಡ್. ಅದು ಅಲ್ಟಿಮೇಟ್ ಆ ರೀತಿ ಹೇಳುದು. ನಿರವಧಿಕ ಅದು ಪರಿಪೂರ್ಣ. ಪ್ರಿಯ ಅಲಂ ಇದು ಒಂದು ಭಾಗ. ಇನ್ನೊಂದು ಅಂತ ನಾರಾಯಣ ನನಗೇನಾಗಿದ್ದಾನೆ ಅಂದ್ರೆ ಅಲಂ ಪ್ರಿಯ. ಆಚಾರ ದೇವ್ರ ನನಗೆ ಅತ್ಯಂತ ಪ್ರಿಯ, ದೇವ್ರ ನನಗೆ ಅತ್ಯಂತ ಪ್ರಿಯ. ಉಳಿದು ಯಾವುದೂ ಕೂಡ ದೇವರಷ್ಟು ಪ್ರಿಯ ಅಲ್ಲ ಅಂತ ಅರ್ಥ. ಉಳಿದವ್ರ ಭಕ್ತರಿಗೆ ನಮಗೆ ದೇವ್ರ ಪ್ರಿಯ. ಯಾಕೆಂದ್ರೆ ಪ್ರಿಯವಾದ ಪದಾರ್ಥ ದೇವ್ರು ಕೊಡ್ತಾರೆ ಅಂತ ಪ್ರಿಯ ಅರ್ಥ. ದೇವ್ರ ಪ್ರಿಯ ಅಲ್ಲ, ನಮಗೇನೋ ಬೇಕಾಗಿದೆ, ಕೆಲಸ ಬೇಕಾಗಿದೆ, ದೇವ್ರು ಕೊಡ್ತಾನೆ, ಆ ಕೆಲಸ ಕೊಡ್ತಾನೆ ಅಂತ ಪ್ರಿಯ. ಅರೆ ದೇವ್ರ ಪ್ರಿಯ ಆಚಾರ್ಯ ಹಾಗಲ್ಲ, ದೇವರೇ ಪ್ರಿಯ. ದೇವ್ರು ಕೊಡ್ತಾನೆ ಅಂತ ಪದಾರ್ಥ ಪ್ರಿಯ. ಕೆಲವ್ರು ಹಾಗಿರ್ತಾರೆ, ಯಾವುದೋ ಪದಾರ್ಥ ಬೇಡ ಅಂತಾರೆ, ಇದು ಪ್ರಸಾದ ಅಂತಾರೆ, ಕೊಡು ಅಂತಾರೆ. ಅವನಿಗೆ ಹಣ್ಣು ಬೇಕಿಲ್ಲ, ಏನಾಗ್ಬೇಕದು? ಪ್ರಸಾದವಾಗಬೇಕು. ಕೆಲವ್ರು ಪ್ರಸಾದ ಆದ್ರೂ ಕೊಡ್ಬೇಡ, ಹಣ್ಣಾದ್ರೂ ಕೊಡು ಅಂದ್ರೆ ಏನರ್ಥ? ಅವನಿಗೆ ಹಣ್ಣು ಬೇಕು, ಪ್ರಸಾದ ಬೇಕಿಲ್ಲ. ಈ ಅರ್ಥದಲ್ಲಿ ಪ್ರಿಯೋಲಂನ ಪ್ರಿಯ ಎಷ್ಟು ಪ್ರಿಯ ಅಂದ್ರೆ ಅಲಂ, ಸಂಪೂರ್ಣ ಪ್ರಿಯ ಪರಮಾತ್ಮ. ಈ ಮಾತು ಸುಮ್ಮನೆ ಅಲ್ಲ, ದ್ರೌಪದಿ ದೇವರು ಕಣ್ಣು ಮಾಡ್ತಾ ಇದ್ದಾನೆ ದುಶ್ಯಾಸನ. ಆ ಎರಡು ಸಮಸ್ಯೆ ಇದೆ, ಒಂದು ಕಡೆಗೆ ಬಿಡಿಸ್ಬೇಕು ಒಂದು ಭಾಗ, ಇನ್ನೊಂದು ಕಡೆಗೆ ದೇವರ ಸಂಕಲ್ಪ. ಈಗ ಏನ್ ಮಾಡ್ಬೇಕು? ಈಗ ದುಶ್ಯಾಸನ ಆದ್ರೆ ನೀವು ಕೊಲ್ಲಬಾರದು. ಎಲ್ಲಿ ಕೊಲ್ಲಬೇಕು ಅಂತ ಕೆಟ್ಟ ಸಂಕಲ್ಪ? ಯುದ್ಧದಲ್ಲಿ ಕೊಲ್ಲಬೇಕು ಅಂತಿದೆ. ಆದರೆ ಈಗ ಅವನು ಕೊಲ್ಲಿಸ್ಬೇಕಾದ ಕೆಲಸ ಮಾಡ್ತಾ ಇದ್ದ. ಏನ್ ಮಾಡ್ಬೇಕು ಅವರೀಗ? ಕೃಷ್ಣರ ಸಂಕಲ್ಪದಂತೆ ನಡಿಬೇಕೋ, ತಮ್ಮ ಹೆಂಡತಿಯ ಮಾನ ಕಾಪಾಡ್ಬೇಕೋ? ಯಾವ್ದು ಇಂಪಾರ್ಟೆಂಟ್? ಈಗ ಉಳಿದ ಯಾರಿಗೆ ಆದ್ರೂ ಕೂಡ ಯಾವ್ದು ಇಂಪಾರ್ಟೆಂಟ್ ಆಗ್ತಿತ್ತು? ಆ ದೇವರು ಎಲ್ಲರೂ ಇರಲಿ, ಮತ್ತೆ ಹೆಂಡತಿಯನ್ನು ಕಾಪಾಡೋಣ ಅಂತ ಹೋಗ್ಬಿಡ್ತೇವೆ. ಅವ್ರು ಏನ್ ಮಾಡಿದ್ರು ಮಾಡ್ಲಿಲ್ಲ. ಅದು ಅದರ ಸಮಯ ಕೃಷ್ಣ ಅಥ ಕೃಷ್ಣ ಮತ ಅಭಿಜ್ಞೋ ಭೀಮಯೇವನ ಸಂಶಯ. ಕೃಷ್ಣನ ಸಂಕಲ್ಪ ಅಲ್ಲಿ ಆದ್ರಿಂದ ಇವತ್ತು ಕೊಳ್ಳೋದಿಲ್ಲ, ಪ್ರತಿಜ್ಞೆ ಮಾಡ್ತೇನೆ ಹೊರತು ಸಂಹಾರ ಮಾಡೋದಿಲ್ಲ ಬಿಡ್ತಾ. ಈ ಬ್ಯಾಲೆನ್ಸ್ ಯಾರಿಗಿರುತ್ತೆ? ಗೌತಮರಂತ ಮಹಾನುಭಾವರು ಕೂಡ ಏನ್ ಮಾಡ್ಬಿಟ್ರು ಆ ಸಮಯಕ್ಕೆ? ಅಲ್ಲಿ ಆಗಮ ಇಂದ್ರ ಯೋಚನೆ ಮಾಡಲೇ ಇಲ್ಲ, ಶಾಪ ಕೊಟ್ಟೇ ಬಿಟ್ಟು. ಏನ್ ಪ್ರಿಯ ಆಯ್ತು ಅವರಿಗೆ? ಪತ್ನಿ ಪ್ರಿಯ ಆದ್ರೆ ತಪಸ್ ಎಲ್ಲದ ಹೋಗ್ಬಿಡುತ್ತೆ. ಇದ್ ಮಾತು ಅರ್ಥ ಮಾಡ್ಕೊಂಡಾಗ ಆಚಾರ್ಯ ಏನ್ ಹೇಳ್ತಾ ಇದ್ದಾರೆ, ರಾಮ ಪ್ರಿಯ ಹನುಮದ್ ರೂಪಕ್ಕೆ, ಕೃಷ್ಣ ಭೀಮ ಪ್ರಿಯ ಅಲ್ಲಿ ವ್ಯಾಸ ಪ್ರಿಯ. ಇದು ಅರ್ಥ ಮಾಡ್ಕೊಂಡಾಗ ಆಚಾರ ಮಹಿಮೆ ಇದೆ. ಅದಕ್ಕೆ ಅವ್ರು ಏನಂತ ಕರೀತಾರೆ? ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರ ಮಮ ಸದೈವ ಸುತುಷ್ಟಿಮೇ ಇತ್ತು. ಇನ್ನು ತುಂಬಾ ನಾಳೆ ಕಂಟಿನ್ಯೂ, ಇನ್ನು ಪ್ರತಿಯೊಂದು ಪದಕ್ಕೂ ಅರ್ಥ ಇದೆ, ಗೊತ್ತಾಗಿದೆ. ನಾಳೆ ಓಂ ಜನ್ಮಾದ್ಯ ಯಥೋನ್ಮಯಾಧಿತರತಶ್ಚಾರ್ಥೇಷ್ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಯೋ ವಾರಿ ಮೃದಾಂ ಯಥಾ.